పురుషాయ భూయసే సరుద్ధవస్థాన నిరోధ లీలయా విహీత శక్తి త్రితయాయ దేహిన అంతర్ధ్రువాయ అనుపలభ్య వర్త్మనే. యావదైతిగా ఇప్పుడు సత్యపేవం మమవే దేహ అదే హెడతా ఇద్దరు ఈగ. తేనా కర్మణ మనసా వాచ పరద్రవ్యేషు నిస్పృహ అస్తేయమితి తచ్చోక్తం ఇత్యాదిన సర్వథా పరద్రవ్య అపహరణ అభావ రూపత్వ అవగమాత్ తస్య చ పాతకేషు పరిగణితతయా తత్యాగస్య ప్రసిద్ధతరతయా అత్ర వక్తవ్యత అవశ్యం భావ అభావాత్. ಆದ್ದರಿಂದ ಪಾತಕದಲ್ಲಿರ್ತಕ್ಕಂಥ ಸ್ಥೇಯ ಬೇರೆ, ಇಲ್ಲಿ ಇರತಕ್ಕಂಥ ಸ್ಥೇಯ ಬೇರೆ. ದೇವರ ಮಡಿಸ್ತಕ್ಕಂಥ ಕೊಟ್ಟ ದೇಹವನ್ನು ನಮ್ಮದು ಅಂತ ತಿಳಿಯೋದು, ದೇವರ ಹಿಂದಿರತಕ್ಕಂಥ ವಸ್ತುಗಳು ನಮ್ಮದೇನ ಅಂತ ತಿಳಿಯೋದು, ಎಲ್ಲ ಕೂಡ ಏನದು ಸ್ಥೇಯ. ಇದು ಮಹಾ ಆಧ್ಯಾತ್ಮಿಕವಾದ ಸ್ಥೇಯ ಅಂದರೆ ಇದು, ಅದಕ್ಕೆ ಹೇಳ್ತಾರೆ ಆ ಸ್ಥೇಯ ಅನ್ನೋದು ಜನಕ್ಕೆಲ್ಲ ಗೊತ್ತಿರೋ ಸ್ಥೇಯ, ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲ ಭಾಗವತ ಧರ್ಮದಲ್ಲಿ, ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ತಸ್ಯ ಚ ಪಾತಕೇಶು ಪರಿಗಣಿತೇನ ಪ್ರಯೋಜನ ವಿಶೇಷ ಅದರ್ಶನಾಚೇತಿ ಚೇತ್ ಮೈವಂ. ಏನು ಪ್ರಯೋಜನ ಬಂದಾಗಾಯಿತು ಅಂದರೆ ಬಂದೆ ಹಾಗೆ ಹೇಳಬೇಡ, ಬರುತ್ತೆ ನೋಡು ಅಂತ ಹೇಳುತ್ತಾರೆ. ಅಸ್ತೇಯ ಪದಸ್ಯ ಅರ್ಥಾಂತರ ವಿವಕ್ಷಯ ಸರ್ವಸ್ಯ ಸಾಮಂಜಸ್ಯ. ಅಸ್ತೇಯ ಪದಸ್ಯ ಅರ್ಥಾಂತರ ವಿವಕ್ಷಯ, ಅಸ್ತೇಯ ಪದಕ್ಕೆ ಬೇರೊಂದು ಮೇಲೆ ಹೇಳಿದ ಅರ್ಥವನ್ನು ತಿಳ್ಕೊಂಡಾಗ ಎಲ್ಲವೂ ಸಮಂಜಸ ಆಗುತ್ತೆ. ಏನದು? ಭಗವಾನ್ ಏವಹಿ ಸ್ವಶಕ್ತಿಯ ಪುರುಷ ದೇಹಂ ನಿರ್ಮಾಯ ತತ್ರ ಸ್ಥಿತ್ವ ಸ್ವಸೃಷ್ಟೈರೇವ ಇಂದ್ರಿಯೈ ವಿಷಯಾನ್ ಭುಂಕ್ತೆ ಇತಿ ಅಧ್ಯಾತ್ಮ ಪ್ರಕರಣೆ ನಿಪುಣತರಂ ನಿರೂಪಿತ. ಪರಮಾತ್ಮನೇ ಪುರುಷ ದೇಹವನ್ನು ಸೃಷ್ಟಿ ಮಾಡಿ ಅದರೊಳಗೆ ಇದ್ದು ತಾನೇ ಮಾಡಿದ ಇಂದ್ರಿಯಗಳಿಂದ ವಿಷಯಗಳನ್ನು ತಾನೇ ಸ್ವತಃ ಭೋಗಿಸ್ತಾನೆ ಅಂತ ತಿಳ್ಕೊಂಡೋದನ್ನು ಅಧ್ಯಾತ್ಮ ಪ್ರಕರಣದಲ್ಲಿ ಹೇಳಿದ್ದೇವೆ. ಸತ್ಯಪಿ ಏವಂ, ವಿಷಯ ಹೇಗಿದ್ದರೂ ಕೂಡ ಮಮೈವ ದೇಹ ತಥಾ ಏತಾನಿ ಚ ಕಾರಣಾನಿ ಏತೈರೇಹ ಏತೈಹಿ ಅಹಮೇವ ಯಕ್ಷೆ ಭೋಕ್ಷೆ ಇತ್ಯಾದಿ ಅನುಸಂಧಾನಂ ಭವತಿ. ಅಂತಹತ್ತ ನನ್ನದೇ ದೇಹ, ನನ್ನದೇ ಇಂದ್ರಿಯಗಳು, ನಾನೇ ಯಜ್ಞ ಮಾಡ್ತೇನೆ, ನಾನೇ ಭೋಜನ ಮಾಡ್ತೇನೆ ಅಂತ ತಿಳ್ಕೊಳ್ಳೋದಲ್ಲ. ಏನದು? ತತ್ ಪರಿತ್ಯಾಜ್ಯಂ ಭಾವುಕೇನ. ಭಾವುಕ ಅಂದರೆ ಭಕ್ತ ಅಂತ ಅರ್ಥ. ಭಾವೋ ಭಕ್ತಿ ಸಮುದ್ದಿಷ್ಟ ತದ್ವಾನ್ ಭಾವುಕ ಉಚ್ಚದೆ ಅಂತ ಆಚಾರ ಹೇಳ್ತಾರೆ. ಇಲ್ಲಿ ಭಾವುಕರು ಅಂತ ಹೇಳಿದರೆ ಎಮೋಷನಲ್ ಪೀಪಲ್, ಹಾಗೆಲ್ಲ ಅರ್ಥ ಅಲ್ಲ. ಭಕ್ತರು ಹಾಗೆ ತಿಳಿಬೇಕು. ಯತ ಏವಂ ಅನುಸಂಧಾನೇ ಭಗವತಃ ಕರ್ತೃತ್ವ ಭೋಕ್ತೃತ್ವ ಶರೀಂದ್ರಿಯ ಶರೀರೇಂದ್ರಿಯ ಸ್ವಾಮಿತ್ವಂಚ ಅಪಹೃತಂ ಭವತಿ. ಯಾವಾಗ ಈ ರೀತಿ ಅನುಸಂಧಾನ ಮಾಡ್ತೇವೆ, ನಾವೇ ಮಾಡ್ತೇವೆ ಅಂತ ತಿಳ್ಕೊಂಡ್ಬಿಡ್ತೇವಲ್ಲ, ಆಗ ಭಗವತ ಕರ್ತೃತ್ವ ಭೋಕ್ತೃತ್ವ ಶರೀರೇಂದ್ರಿಯ ಸ್ವಾಮಿತ್ವಂಚ ಅಪಹೃತಂ ಭವತಿ. ಅದನ್ನು ಅಪಹರಣ ಮಾಡಿದಾಗ ಆಯ್ತು. ಈಗ ಏತದೇವ ಚ ಸ್ಥೇಯಂ ನಾಮ ಮುಖ್ಯಂ, ಇದೇ ಮುಖ್ಯವಾಗಿರ್ತಕ್ಕಂಥ ಕಳ್ಳತನ ಅಂದ್ರಿದೆ. ಮುಖ್ಯಾರ್ಥ ಶೈವ ಅಪಹೃತತ್ವ, ಮುಖ್ಯಾರ್ಥವನ್ನೇ ಅಪಹರಣ ಮಾಡದಂತೆ ಆಯ್ತಲ್ಲ. ಅದಕ್ಕೆ ಏವಂ ಅನುಸಂಧಾನ ಪರಿತ್ಯಾಗ ಏವ ಅಸ್ತೇಯವಿತಿ. ಈ ಅನುಸಂಧಾನವನ್ನು ಅಹಂಕಾರ ಮಮಕಾರಗಳೇ ದೊಡ್ಡ ಕಳ್ಳತನ, ಅದನ್ನು ಬಿಡೋದೆ ದೊಡ್ಡ ಅಸ್ತೇಯ ಅಂತ ಅರ್ಥ ಆಯಿತು. ನಾನು ಭಗವತಃ ಇವ ಸರ್ವಕ್ರಿಯಾಕರ್ತೃತ್ವೇ ಇದಾಗಬೇಕು, ತತ್ಫಲಭೋಕ್ತೃತ್ವೇ ದೇಹೇಂದ್ರಿಯ ಸ್ವಾಮಿತ್ವೇ ಚ ಅನಾದಿತೋ ವಿದ್ಯಮಾನೇ ಸತಿ ಮಧ್ಯ ಏವ ಜೀವಶೈವಂ ಅನುಸಂಧಾನೇ ಕಿಂ ಬೀಜಂ ಉಚ್ಯತೆ. ನಾನು ಭಗವತಃ ಏವ ಸರ್ವಕ್ರಿಯಾಕರ್ತೃತ್ವೇ, ಎಲ್ಲ ಕ್ರಿಯಾಕರ್ತೃತ್ವ ದೇವರದೇ, ತತ್ ಫಲಭೋಕ್ತೃತ್ವೇ ಎಲ್ಲ ಫಲಭೋಕ್ತೃತ್ವ ಪರಮಾತ್ಮನದೇ, ದೇಹೇಂದ್ರಿಯ ಸ್ವಾಮಿತ್ವೇ ಚ ದೇಹೇಂದ್ರಿಯ ಸ್ವಾಮಿತ್ವದಲ್ಲೂ ಕೂಡ ಇದೇನಿದೆಲ್ಲ ಅನಾದಿತೋ ವಿದ್ಯಮಾನೇ ಸತಿ, ಅನಾದಿಕಾರದ ಇರೋದೇ ಇದೆಲ್ಲ ಕೂಡ. ಮಧ್ಯೆಯವ ಜೀವಸೇವ ಅನುಸಂಧಾನೇ ಕಿಂ ಬೀಜಂ ಉಚ್ಯತೆ. ಮಧ್ಯದಲ್ಲಿ ನಾವು ಯಾತಕ್ಕೆ ಅನುಸಂಧಾನ ಮಾಡಬೇಕು, ಏನು ಕಾರಣ ಅಂತ ಕೇಳಿದರೆ ಅದು ಕಾರಣ ಉತ್ತರ ಹೇಳುತ್ತಾರೆ. ಉಚ್ಯತೆ ಹೇಳ್ತೇವೆ ಅಂತ ಅರ್ಥ. ಅನಾದಿರಯಂ ದೇಹೇಂದ್ರಿಯಾದಿ ಸಂಘಾತ ಪ್ರವೇಶಾತ್ಮಕ ಸಂಸಾರ ಜೀವಶೈತಿ ತಾವನ್ ನಿರ್ವಿವಾದಂ. ಅನಾದಿಹಿ ಅಯಂ ದೇಹೇಂದ್ರಿಯಾದಿ ಸಂಘಾತ ಪ್ರವೇಶಾತ್ಮಕ ಸಂಸಾರ. ಸಂಸಾರ ಅಂದ್ರೇನು? ದೇಹೇಂದ್ರಿಯಾದಿಗಳನ್ನು ಹೊಂದಿರೋದೇ ಸಂಸಾರ. ಇದೆಂದಿಂದ ಬಂದಿದೆ? ಅನಾದಿಯಾದದ್ದು ಜೀವನಿಗೆ. ಇದು ತಯತಿ ತಾವನ್ ನಿರ್ವಿವಾದ, ಇದ್ರ ಬಗ್ಗೆ ವಿವಾದ ಇಲ್ಲ. ತತ್ರ ಅನಾದಿತೈವ ಶ್ರೀ ಹರಿಚ್ಛಯ ಪ್ರಾಪ್ತ ಶರೀರ ಸ್ಥಿತತಯ ಅನಾದಿತಃ ಸ್ಥಿತಮೇವ ಅನುಸಂಧಾನಂ ಇತಿ ಕಿಂ ಬೀಜ ಪ್ರಶ್ನೇನ. ತತ್ರ ಅನಾದಿತಃ ಏವ ಶ್ರೀ ಹರಿಚ್ಛಯ, ಹೀಗೆ ಅನಾದಿ ಕಾಲದಿಂದನೇ ಹರಿಯ ಇಚ್ಛೆಯಿಂದ ಪ್ರಾಪ್ತ ಶರೀರ ಸ್ಥಿತತೆಯ ಬಂದಿರತಕ್ಕಂಥ ಶರೀರದಲ್ಲಿರತಕ್ಕಂಥ ಕಾರಣದಿಂದ ಅನಾದಿತಃ ಸ್ಥಿತಮೇವ ಅನುಸಂಧಾನಂ ಇತಿ ಕಿಂ ಬೀಜ ಪ್ರಶ್ನೇನ. ಅನುಸಂಧಾನ ಕೂಡ ಹೇಗಿರಬೇಕು? ಅನಾದಿ ಕಾಲದಿಂದನೂ ಇರಬೇಕು. ಅಂದಮೇಲೆ ಎಲ್ಲಿಂದ ಬಂತು ಅಂತ ಕೇಳೋ ಪ್ರಶ್ನೆ ಇಲ್ಲ. ಇದು ಸತ್ಯಂ ಮತ್ತೆ ಹೇಳಿದ್ರೆ ಅನಾದಿ ಕಾಲದಿಂದ ಅನಾದಿ ಕಾಲದಿಂದ ಇದ್ದೇ ಇರುತ್ತಲ್ಲ, ಮಾಡಲೇ ಅನಾದಿ ಕಾಲದಿಂದ ಮಾಡಬೇಕು, ಮಧ್ಯಾಹ್ನಕ್ಕೆ ಮಾಡಬೇಕು ಅಂದರೆ ಅನಾದ್ಯಪಿ ಕಿಂ ನಿಮಿತ್ತ ಕಂ ನಹಿ ನಿರ್ನಿಮಿತ್ತ ಸಂಸಾರ. ಅನಾದಿ ಎಂದು ಮಾತ್ರಕ್ಕೇನೆ ನಿಮಿತ್ತ ಏನದಕ್ಕೆ? ನಹಿ ನಿರ್ನಿಮಿತ್ತ ಸಂಸಾರ. ಸಂಸಾರ ನಿಮಿತ್ತ ಇಲ್ಲದೆ ಬಂದಿದ್ದ. ನಿಮಿತ್ತ ಅಂದರೆ ಕಾರಣ, ಯಾವುದೇ ಕಾರಣ ಇಲ್ಲದೆ ಸಂಸಾರ ಬಂದಿಲ್ಲ. ಯಥೋ ಭಗವತೋ ವೈಷಮ್ಯಾಪಾತೇನ ಅನಾದ್ಯವ ಕಿಮಪಿ ನಿಮಿತ್ತಂ ಅನುಸರಣೀಯಂ. ದೇವರು ಕೊಟ್ಟಿದ್ದು ಹೌದು, ಆದರೆ ಪರಮಾತ್ಮ ವೈಷಮ್ಯ ನಿರ್ಗಣ್ಯ ಹೊಂದಿಲ್ಲ. ಅದು ಏನೋ ಒಂದು ಇನ್ನೊಂದು ಕಾರಣ ಇರಲೇಬೇಕು. ಸುಮ್ಮನೆ ಸಂಸಾರ ಕೊಡೋದಾದರೆ ಮುಕ್ತರಾದ್ಮೇಲೆ ಕೊಟ್ಟರೆ ಏನು ಮಾಡೋಕ್ಕೆ ಗಾಬರಿ ಆಗುತ್ತೆ. ಹೊತ್ತೇನೋ ಕಾರಣ ಇಲ್ಲದೆ ಪರಮಾತ್ಮ ಸಂಸಾರ ಕೊಡೋದಾದರೆ ಮುಕ್ತರಿಗೂ ಕೊಡಬೇಕಾಗತ್ತೆ. ಹಾಗಿದ್ರೆ ಇನ್ನೊಂದು ಕಾರಣ ಏನೋ ಇರಬೇಕು ಅಂತ ಆಯ್ತು. ಈಗ ಫೇಲ್ ಮಾಡಿದ್ದು ಬೆಸ್ಟ್ರೇ, ಸಂಶಯನೇ ಇಲ್ಲ. ಅದಕ್ಕೊಂದು ಕಾರಣ ಇದೆ, ಬರೋದಿಲ್ಲ ಅನ್ನೋದು. ಅರ್ಥ ಆಯ್ತಾ? ಇವನು ಬರೀ ಬರೆದ ಮಾತ್ರಕ್ಕೆ ಬರೀ ಪೇಪರ್ ಕೊಟ್ಟರೆ ಫೇಲ್ ಆಗೋದಿಲ್ಲ. ಏನಾಗಬೇಕು ಅದಕ್ಕೆ? ವ್ಯಾಲ್ಯೂಯೇಷನ್ ಆಗಬೇಕು. ಇಲ್ಲ ಹೋದ್ರೆ ಫೇಲ್ ಅಂತ ಕರೆಯೋದಿಲ್ಲ. ಅದು ವ್ಯಾಲ್ಯೂಯೇಷನ್ ರಿಸಲ್ಟ್ ಅನೌನ್ಸ್ ಆಗೋರಿಗೆ ಏನಲ್ಲ, ಅದು ಫೇಲ್ ಅಲ್ಲ. ಸೊ ಬರೆಯೋದು ಅವನು ಮಾಡೋ ಎರಡು ಸೇರ್ಕೊಂಡ್ಬಿಟ್ಟಿದೆ ಈಗ. ಸೊ ದೇವರ ಇಚ್ಛೆಯಿಂದ ಆಗೋದು ನಿಜನೇ, ದೇವರ ಇಚ್ಛೆ ನಿರ್ನಿಮಿತ್ತವಾಗಿ ಆಗೋದಿಲ್ಲ, ಒಂದು ಕಾರಣ ಇರಬೇಕದು. ತಚ್ಚೆ ಕಿಮಿತಿ ಪ್ರಶ್ನಾಭಿಪ್ರಾಯ ಇತಿ ಚೇ, ಅದೇನಂತ ಪ್ರಶ್ನೆಗೆ ಅಭಿಪ್ರಾಯನ? ಹಾಗೆ ಹೇಳ್ತಾರೆ, ತೃತಯಾ ಜ್ಞಾನಂ ಸ ಸನ್ನಿಧಿಶ್ಚ ಅನಾದಿತ ಏವ ಇತಿ ವದಾಮಃ. ಅದಕ್ಕೆ ಹೇಳ್ತಾರೆ, ತೃತಯ ಅಜ್ಞಾನಂ, ಮೂರರ ತಿಳುವಳಿಕೆ ಇಲ್ಲದೇ ಇರೋದು. ತೃತಯಶ್ಯ ಅಜ್ಞಾನಂ ತೃತಯ ಅಜ್ಞಾನಂ, ಮೂರ ತಿಳುವಳಿಕೆ ಅಂದ್ರೇನು? ಭಗವತಃ ಕರ್ತೃತ್ವ, ಭಗವತಃ ಭೋಕ್ತೃತ್ವ, ಶರೀಂದ್ರಿಯೇಂದ್ರಿಯ ಸ್ವಾಮಿತ್ವ. ಈ ಮೂರನ್ನು ತಿಳ್ಕೊಳ್ಳದೇ ಇರೋ ದೊಡ್ಡ ಕಾರಣ. ಸ ಸನ್ನಿಧೇಶ್ಚ ಅನಾದಿತ ಇತಿ ವದಾಮಃ, ಮತ್ತು ಪರಮಾತ್ಮನ ಸನ್ನಿಧಿ ಅನಾಕಾರದಿಂದ ಇದೆ, ನಮಗಿದು ಅನಾದಿಕಾರದಿದೆ ಅಂತ ತಿಳುವಳಿಕೆ ಇದೆಯಲ್ಲ, ಇದೇ ಮುಖ್ಯವಾಗಿರ್ತಕ್ಕಂಥ ನಿಮಿತ್ತ. ಇದು ನಿಮಿತ್ತ, ಇದು ಕೊಡೋದು ದೇವರು, ನಿಮಿತ್ತ ಇದು. ಫೇಲ್ ಮಾಡಿದ್ದವನು ಬರದಿಲ್ಲ, ಗೊತ್ತಿಲ್ಲ ಇವನ ವಿಷಯ ಎಂಬುದು ಕಾರಣ. ಬಹುಕಾಲ ಸ್ಥಿತೇ ಸ್ವನಿಕಟ ಸ್ಥಿತ ದ್ರವ್ಯೇ ತಯಾ ದರ್ಶನಾದಿತಿ. ಅದಕ್ಕೆ ದೃಷ್ಟಾಂತ ಇದೆ. ಬಹುಕಾಲ ಸ್ಥಿತೇ ಸ್ವನಿಕಟ ಸ್ಥಿತ ದ್ರವ್ಯೇ ತಥಾ ದರ್ಶನಾದಿತಿ. ಬಹುಕಾಲದಿಂದ ತನ್ನ ಹತ್ರ ಒಂದು ಪದಾರ್ಥ ಇದೆ, ಅನಾದಿಕಾರದಿಂದ ಅಧೀನವಾಗಿರೋದು ಹೇಗೆ ನಮ್ಮ ಕಣ್ಣಿಗೆ, ಎಷ್ಟೋ ವರ್ಷದಿಂದ ನಮ್ಮ ಟೇಬಲ್ಲು ಹಳೆಯ ಕಾಲದಿಂದ ಬಿದ್ದಿದೆ ಅಂತ ಹೇಗೆ ಹೇಳ್ತೇವೋ, ಸಂಸಾರ ಅನಾದಿಕಾರ ದೇವರ ಅಧೀನವಾಗಿದೆ. ಯಥಾಹು ಇದನ್ನು ಭಾಗವತಲ್ಲೇ ಹೇಳ್ತಾರೆ, ಯಥೋ ಯಥೋ ನಿರ್ವರ್ತೇತ ವಿಮುಚ್ಚೇತ ತತಸ್ತಃ ಏಷ ಧರ್ಮೋ ನೃಣಾಂ ಕ್ಷೇಮ ಶೋಕ ಮೋಹ ಭಯಾಪಹ. ಯಥೋ ಯಥೋ ನಿವರ್ತೇತ ವಿಮುಚ್ಚೇತ ತತಸ್ತಃ. ಹೇಗೆ ಹೇಗೆ ಮನುಷ್ಯ ಈ ಸಂಬಂಧದಿಂದ ದೂರ ಆಗ್ತಾ ಬರ್ತಾ, ನಿವರ್ತೇತ ರಿಟೈರ್ ಆಗ್ತಾ ಬರಬೇಕು. ಯಾವುದರಿಂದ? ಅಹಂಕಾರ ಮಮಕಾರಗಳಿಂದ ರಿಟೈರ್ ಆಗಬೇಕು. ಇನ್ಮೇಲೆ ಅಹಂತ ಅನ್ಕೊಳ್ಳೋದಿಲ್ಲ, ಇನ್ಮೇಲೆ ಇನ್ನು ಆಫೀಸ್ಗೆ ಹೋಗೋದಿಲ್ಲ ಅಂತ ಹೇಳಿ ಇನ್ನು ಅಹಂಕಾರ ಅನ್ಕೊಳ್ಳೋದಿಲ್ಲ, ಮಮಕಾರ ತಿಳ್ಕೊಳ್ಳೋದಿಲ್ಲ. ಮಮಕಾರ ಹೋಯ್ತಾ ರಿಟೈರ್ ಆದ ತಕ್ಷಣ ಏನಾಯ್ತು ಅಲ್ಲಿಗೆ? ನನ್ನ ಆಫೀಸ್ ಅಂತ ಕರ್ಕೊಳ್ಳಾಗಿಲ್ಲ ಈಗಾಗಲೇ, ಮಮಕಾರ ಬಿಟ್ಬಿಡ್ತಾನೆ. ಅದೇ ರೀತಿಯಲ್ಲಿ ನಾನು ಅಧಿಕಾರಿ ಅಹಂಕಾರನೂ ಹೋಯ್ತು, ಈಗ ನಾನು ಅಧಿಕಾರಿ ಅನ್ನೋ ಅಹಂಕಾರ ಹೋಯ್ತು, ನನ್ನ ಆಫೀಸ್ ಅನ್ನೋ ಮಮಕಾರನೂ ಹೋಯ್ತು. ಅದೇ ರೀತಿ ಹಾಗೆ ನಿವರ್ತ ಅವ ಏನೇ ಬಂತು ಅಲ್ಲಿ ಏನಾದ್ರು ಜವಾಬ್ದಾರನಲ್ಲ, ಆಗ ಮರುದಿಸ್ ಬೆಂಕಿ ಬಿತ್ತು ಏನು ಯೋಚನೆ ಇಲ್ಲ, ಮರುದಿಸ್ ಕಳ್ತಾನ ಆಯ್ತು, ಇವನು ಜವಾಬ್ದಾರಿ ಅಲ್ಲ, ಇನ್ನಿರೋರಿಗೆ ಒಂದು ಜವಾಬ್ದಾರ. ಯಾವಾಗ ಅದು ಹೋಯ್ತು ಮುಟ್ಟೋಯ್ತು. ಅದಕ್ಕೆ ಯಥೋಯಿತೋ ನಿವರ್ತೇತ ಮುಮಿ ಮುಚ್ಚೇತ ತತಸ್ತಥ. ಯಾವ್ಯಾವುದರಿಂದ ಬಿಡುಗಡೆಯನ್ನು ಹೊಂತಾನೋ ಅದರಿಂದ ಮುಕ್ತಿ ಕಂಡುಬಿಡ್ತಾನೆ. ಮತ್ತೆ ಹೌದು, ಏಷ ಧರ್ಮೋ ನೃಣಾಂ ಕ್ಷೇಮ ಶೋಕ ಮೋಹ ಭಯಾಪಹ. ಇದು ಮನುಷ್ಯ ದೊಡ್ಡ ಧರ್ಮ ಇದು. ಅದು ಅಸ್ತೇಯ, ಕೊನೆಗೆ ಅಸ್ತೇಯ ಎಂಬುದೇನದು ಭಾರಿ ದೊಡ್ಡ ಧರ್ಮ. ಶೋಕ ಮೋಹ ಭಯಾಪಹ, ಶೋಕ ಮೋಹ ಭಯ ಈ ಮೂರನ್ನು ತೆಗೆದಾಕ್ತಕ್ಕಂಥದ್ದು ಯಾವುದು ಅಂದರೆ ಇದೆ. ಆದ್ದರಿಂದ ಅಸ್ತೇಯತ್ವ ಯಾವಾಗಲಿರಬೇಕು. ಅದು ಏನಾಯ್ತು ಇದರಿಂದ ಅಂದರೆ, ಅಸ್ತೇಯ ಎಂಬುದು ಸಾಮಾನ್ಯವಾಗಿ ಲೋಕದೊಳಗೆ ಏನದು ಸಾಮಾಜಿಕ ಧರ್ಮ, ಅದು ಕಳ್ಳತನ ಮಾಡಬಾರದು ಅನ್ನೋದು. ಅರ್ಥ ಆಯ್ತಾ? ಇದು ಆಧ್ಯಾತ್ಮಿಕ ಧರ್ಮ ಹೇಗಾಗುತ್ತೆ ಅಂತ ಕೇಳಿದರು. ಅದಕ್ಕೆ ಹೇಳ್ತಾರೆ, ಕಳ್ಳತನ ಅಂದರೆ ಏನು? ಇನ್ನೊಬ್ಬರು ನಾವು ತಗೊಳ್ಳೋದೇ ಕಳ್ಳತನ. ದೇವರ ದೇಹ ಕೊಟ್ಟ ದೇಹ ನಮ್ಮದು ಅಂತ ತಿಳ್ಕೊಂಡು ಕಳ್ಳತನ ಆಗಲಿಲ್ಲ, ಅವನು ದೊಡ್ಡ ಕಳ್ಳ, ಕೊಟ್ಟ ಮನೆ ತಂದೆ ಅಂತ ಹೇಳ್ತಾನೆ, ಕಳ್ಳತನ ಆಯ್ತಲ್ಲ. ಈಗ 10-20 ರೂಪಾಯಿ ಅಲ್ಲ, 1 ಕೋಟಿ ರೂಪಾಯಿ ಕತ್ತಾಗಾಯ್ತು ಅವನಿಗೆ. ಆದ್ದರಿಂದ ಇದು ಈ ಆಧ್ಯಾತ್ಮಿಕ ಕಳ್ಳತನ ಅಂದರೆ ದೇವರು ಕೊಟ್ಟ ದೇಹವನ್ನು ನಂದು ಅಂತ ತಿಳಿಯೋದು, ದೇವರು ಮಾಡೋದನ್ನು ನಾನು ಮಾಡಿದೆ ಅಂತ ತಿಳ್ಕೊಳ್ಳೋದೆಲ್ಲ ಏನದು, ಅದು ನಿಜವಾದ ಕಳ್ಳತನ, ಅದಿರಬಾರ್ದು. ಅದಕ್ಕೆ ಅಸ್ತೇಯ, ಅದೊಂದು ಭಾಗವತ ಧರ್ಮ. ಅಸ್ತೇಯಾದಿ ರೂಪಂ ಯಮ ಮನು ತಿಷ್ಠನ್ ದಾರಾಧಿಕಂ ತ್ಯಕ್ತ ಸ್ವಯಂ ಕೇವಲ ಏಕಾಕಿತ ಏಕಾಕಿತಯ ತೀರ್ಥಾಟನ ರೂಪಂ ನಿಯಮಮಪಿ ಕುರ್ಯಾದಿತಿ ಅಪಾದ್ಯತೆ ಯೋಗಾನುಶಾಸನೇಷು ತದಭಿಪ್ರಾಯಂ ದರ್ಶಯಿತು ಸ್ವಯಮಪಿ ನಿಯಮೇಶು ಪರಿಗಣಿತಂ ತೀರ್ಥಾಟನವಿತ್ತೇತದ್ವ್ಯಾಚಷ್ಟೇ. ಈಗ ಅನಿಕೇತಂ ಅನ್ನೋದನ್ನು ಹೇಳ್ತಾನೆ. ಅನಿಕೇತನಂ ಶಿಕ್ಷೇ, ನಿಕೇತನ ಅಂದರೆ ವಾಸಸ್ಥಾನ, ಅನಿಕೇತನದ ವಾಸಸ್ಥಾನ ಇಲ್ಲದೆ ಇರೋದು. ಅದ್ರ ಬಗ್ಗೆ ಹೇಳ್ತಾರೆ. ಏನದು ಪೀಠಿಕೆ ಏನು ಅಂದರೆ, ಅಸ್ತೇಯಾದಿ ರೂಪಂ ಯಮ ಮನು ತಿಷ್ಠನ್, ಅಸ್ತೇಯಾದಿಗಳು ಯಮ, ಅನುಷ್ಠಾನ ಮಾಡ್ತಾ ಇದ್ದಾಗ ದಾರಾಧಿಕಂ ತ್ಯಕ್ತ, ಹೆಂಡತಿ ಮೊದಲಾದವರನ್ನು ಬಿಟ್ಟುಬಿಟ್ಟು ಸ್ವಯಂ ಕೇವಲ ಏಕಾಕಿತೆಯ ತೀರ್ಥಾಟನ ರೂಪಂ ನಿಯಮಮಪಿ, ಸ್ವತಃ ತಾನು ಒಂಟಿಯಾಗಿ ತೀರ್ಥಾಟನ ರೂಪವಾದ ನಿಯಮಂ, ಇದು ಯಮಾದ ನಿಯಮ, ಕುರಿಯಾದಿತಿ ಆಪಾದ್ಯತೆ ಯೋಗಾನುಶಾಸನೇಶು, ಯೋಗಾನುಶಾಸನಗಳಲ್ಲಿ ಮಾತನ್ನು ಹೇಳ್ತಾರೆ. ತದಭಿಪ್ರಾಯಂ ದರ್ಶಯಿತು ಸ್ವಯಮಪಿ ನಿಯಮೇಶು ಪರಿಗಣಿತಂ, ತೀರ್ಥಾಟನ ಮಿತ್ತೇ ತದ್ವ್ಯಾಚಷ್ಟೇ. ಅದರ ಅಭಿಪ್ರಾಯ ಏನು? ಯೋಗದಲ್ಲಿ ಯಾತಕ್ಕೆ ಅನಿಕೇತ ತತ್ವವನ್ನು ಹೇಳ್ತಾರೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅನಿಕೇತನಂ ಶಿಕ್ಷೆಯಿದಿತಿ, ನಿಕೇತನಂ ನಿಯತ ಸ್ಥಾನಂ. ನಿಕೇತನ ಒಂದು ಇದು ಖಚಿತ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡ್ತಾರಲ್ಲ ಅದೇ ಒಂದು ಇದು. ಇವರಿಗೆಲ್ಲ ಸಂಚಾರಿಗಳಿಗೇನಿಲ್ಲ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ಇವರಿಗೇನಿದೆ ಸಂಚಾರಿಗಳಿಗೆ, ಬೇರೆಯವರಿಗೆ ಗೃಹಸ್ಥರಿಗೆ ಒಂದು ಮನೆ ಇದೆ, ಅವರಿಗೆ ಮನೆ ಅಂತಿಲ್ಲ. ಅದರಿಂದ ಎಲ್ಲಿದ್ದಾರೆ, ಎಲ್ಲಿ ಹೋದರೆ ಭಿಕ್ಷೆ ಹೋದರೆ ಅಲ್ಲೇನೆ, ಬೇರೆ ಕಡೆ ಇಲ್ಲ. ಅದಕ್ಕೇನಂದ್ರೆ ನಿಕೇತನಮ್ಮ ನಿಯತ ಸ್ಥಾನ, ನಿಯತವಾದ ಒಂದು ಸ್ಥಾನ ಇದ್ದಾಗ ನಿಕೇತನ ಅಂತ ಕರೀತಾರೆ. ತನ್ನ ನಿಯಮಾಭಾವಂ ಶಿಕ್ಷೆ ಇದೆ, ಅದಿಲ್ಲ ಅಂತ ಹೇಳಿಬಿಟ್ರೆ ಅನಿಕೇತನ ಅಂತ ಅರ್ಥ. ಅಯಂ ಅಭಿಪ್ರಾಯ. ಇದರ ಅರ್ಥ ಏನು ಅಂದರೆ, ಏಕತ್ರೈವವಾಸ ಕರಣೇ ದೇಹಾದಿ ಪರಿಗ್ರಹಾವಶ್ಯಂ ಭಾವೇನ ತತ್ರ ಅಭಿಮಾನೋತ್ಪಾದೇನ ತದಪಾಯಾದಿನ ಮನೋವ್ಯಥಾ ಮಾಭೂದಿತಿ ಇತಿ. ಇದರ ಉದ್ದೇಶ ಏನು ಅಂದರೆ, ಏಕತ್ರೈವ ವಾಸಕರಣೆ, ಒಂದೇ ಕಡೆ ವಾಸ ಮಾಡ್ತಿದ್ರೆ ದೇಹಾದಿ ಪರಿಗ್ರಹ ಅವಶ್ಯಂ ಭಾವೇನ, ನಿರ್ವಹಣೆ ಮನೆ ಮಾಡಲೇಬೇಕಾಗುತ್ತೆ ಒಂದೇ ಕಡೆ ಇದ್ದಾಗ. ಅವಾಗ ಏನಾಯ್ತು ಅಂದರೆ ತತ್ರ ಅಭಿಮಾನ ಉತ್ಪಾದೇನ, ಅಭಿಮಾನ ಶುರುವಾಯ್ತು ಅದರಿಂದ. ತದಪಾಯಾದಿನ, ತದ ಅಪಾಯ ಅದು ಬಿಟ್ಟು ಹೋಗೋದು, ಅಪಾಯ ಅಂದರೆ ಬಿಟ್ಟು ಹೋಗೋದು. ಬಿಟ್ಟು ಹೋದಾಗ ಮನೋವ್ಯಥ ಮಾಭೂದಿತಿ, ಮನಸ್ಸು ವ್ಯಥೆ ಆಗುತ್ತೆ. ಅದಿಲ್ಲದೆ ಹೋದರೆ ನಿಶ್ಚಿಂತೆ ಅಂದರೆ ತನ್ನದೇ ಆಗಿರ್ತಕ್ಕ ಒಂದು ಅಭಿಮಾನ ಗಂಟು ಬಿಡೋದು ಯಾವಾಗ ಈ ರೀತಿ ಬಂದಾಗ, ಅದಿಲ್ಲ ಅಂತ ಹೇಳ್ತಾರೆ ನಿಶ್ಚಿಂತೆ ಆಗಿರ್ತಾರೆ. ಅದಕ್ಕೋಸ್ಕರ ಮನೆಯನ್ನು ಒಂದು ಮನೆ ಇಟ್ಕೋಬೇಡಿ ಅಂತ ಹೇಳ್ತಾರೆ. ಹತ್ತಾರು ಮನೆ ಇದ್ರ ಗತಿ ಏನಾಗ್ಬೇಕಾಗ, ಅಭಿಮಾನ ಏನು ಮಾಡಿದಾಗಾಯ್ತು ಅಲ್ಲಿಗೆ ಭಾರಿ ಡೀಪ್ ಆಗಿ ಸ್ಪ್ರೆಡ್ ಆದಾಗ ಆಗುತ್ತಾರೆ. ಒಂದಕ್ಕಲ್ಲ ಭಾರಿ ಸ್ಪ್ರೆಡ್ ಆದಾಗ ಅದು ಮಾಡ್ಕೊ, ಒಂದು ಕೂಡ ಇರದೇ ಇರೋದು ಭಾರಿ ಕ್ಷೇಮ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೃಹಾರಂಭ ಹೋಯ ದುಃಖ ಎನ್ನೋ ಮಾತಿಗೆ ಒಂದೊಂದು ಅರ್ಥ. ಆದಷ್ಟು ಮಿನಿಮೈಸ್ ಮಾಡ್ಕೊಳಕ್ಕೆ ಹೋಗ್ಬೇಕು, ಯಾವುದೋ ಒಂದು ರೀತಿಯಲ್ಲಿ ಕಳ್ಕೊಂಡ್ಬಿಡ್ಬೇಕು. ಏಕತ್ರೈವ ವಾಸಕರಣೆ ಗೇಹಾದಿ ಪರಿಗ್ರಹ ಅವಶ್ಯಂ ಭಾವೇನ ತತ್ ಒಂದು ಕಡೆ ಇದ್ಮೇಲೆ ಮನೆ ಅಂತ ಬೇಕೇ ಬೇಕಾಗುತ್ತೆ. ಎಲ್ಲ ಯಾತ್ರೆಗೆ ಹೋಗಿರ್ತಾರೆ, ಮನೆ ಮಾಡೋಕ್ಕೆ ಹೋಗೋದಿಲ್ಲ ಯಾತ್ರೆಗೆ ಹೋದವರು. ಸೈಟ್ ಸೀಯಿಂಗ್ ಯಾವುದು ಮಾಡೋದು, ಸೈಟ್ ತೊಗೊಳಕ್ಕೆಲ್ಲ ಹೋಗೋದು ಯಾತಕ್ಕೆ, ಬೆಳೆದು ಹಾಕಿ ಹೊಟ್ಟೋಗ್ತು ಏನು ಮಹಾ ಅಂತ ಹೇಳ್ತಾರೆ. ಅದು ಸ್ವಲ್ಪ ವರ್ಷಗಟ್ಟಲೆ ಇರ್ಬೇಕಾದ್ರೆ ಬಾಡಿಗೆ ಮನೆ ಹುಡುಕ್ತಾನೆ, ಸ್ವಲ್ಪ ಹೆಚ್ಚಿರ್ಬೇಕಾದ್ರೆ ಬಾಡಿಗೆ ಮನೆ ಹುಡುಕ್ತಾನೆ. ಒಂದು ದಿವಸ ಹೋದ ಛತ್ರ ಸಾಕು ಅವನಿಗೆ, ಇನ್ನೂ ಶಾರ್ಟ್ ಟೈಮ್ ಇದ್ರೆ ಛತ್ರ ಕೂಡ ಹುಡ್ಕೋದಿಲ್ಲ. ಅದು ಹೊರಟಾಗ ನೋಡ್ಕೊಂಡ ಹೊರಟ ಛತ್ರ ಹಾಕ್ಬೇಕು ಅದಕ್ಕೆ. ಒಂದೆರಡು ಸಾರಿ ಛತ್ರ ಹುಡುಕ್ತು, ಸ್ವಲ್ಪ ಸಾರಿ ಬಾಡಿಗೆ ಮನೆ ಹುಡುಕ್ತಾನೆ. ಯಾವಾಗಲೂ ಇರೋದಾದ್ರೆ ಸ್ವಂತ ಮನೆ ಮಾಡ್ತಾನೆ, ಇದು ಮನುಷ್ಯನ ಸ್ವಭಾವ ಇದು. ಅಲ್ಲಿ ಒಂದು ಆ ಮಿತಿ ಅದು, ಅದು ಇನ್ನೂ ಹೆಚ್ಚು ಅರ್ನ್ ಮಾಡೋದಾಗ್ತು ಅಂತ ವಿರೋಣ ಆಗೋಗ್ಬಿಡುತ್ತೆ. ಕೊನೆಗೆ ಛತ್ರ ಇರೋದು ರಾಜ್ಯ ಗಿಜ್ಜೆ ಅದು ಭಾರಿ ದೊಡ್ಡದಾಗೋಗುತ್ತೆ ಕೊನೆಗೆ. ಅದೆಲ್ಲ ಹೇಳ್ತಾರೆ. ಅಥವಾ ಯೋಗಶಾಸ್ತ್ರೇಷು ತೀರ್ಥಾಟನಂ ಕುರಿಯಾದಿತ್ಯುಚ್ಚತೆ. ಯೋಗಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ತೀರ್ಥಾಟನ ಮಾಡಬೇಕು ಅಂತ ಹೇಳ್ತಾರೆ. ತಸ್ಯ ಚ ಅಯಮೇವಾರ್ಥೋ ಮುಖ್ಯ ನಾಣ್ಯ ಇತಿ ವಸ್ತು ನಿಯಮೇಶ್ವಾಹ ತೀರ್ಥಾಟನವಿಧಿ. ತೀರ್ಥಯಾತ್ರೆ ಕೂಡ ಒಂದು ಭಾಗವತ ಧರ್ಮ, ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಅದನ್ನು. ಅದು ಯಾತಕ್ಕೆ ಅಂತ ಕೇಳಿದರೆ ಅಯಮಾಶಯ, ಅದಕ್ಕೂ ಒಂದು ಒಳ್ಳೆ ಭಾಳ ಅಪೂರ್ವ ಅರ್ಥ ಬರೀತಾರೆ ಅದಕ್ಕೆಲ್ಲ. ತೀರ್ಥ ಶಬ್ದವು ಮುಖ್ಯತಃ ಪಾವನೇಶು ವರ್ತತೆ. ತೀರ್ಥ ಅಂದ್ರೇನು, ಪವಿತ್ರ ಅಂತ ಅರ್ಥ. ತೀರ್ಥ ಅಂದರೆ ಪವಿತ್ರ, ಬಾವಿ ಬೇರೆ ತೀರ್ಥ ಬೇರೆ. ಬಾವಿ ಇರುತ್ತೆ ತೀರ್ಥ ಅಂತ ಕರೆಯೋದಿಲ್ಲ, ಅದನ್ನು ನೀರು ಬೇಕು ಸ್ನಾನ ಮಾಡುತ್ತೆ ಅಷ್ಟೇ ಆಯಿತು. ತೀರ್ಥ ಅಂದರೆ ಅಲ್ಲಿ ಬರೀ ಬಾವಿ ನೀರಿನಿಂದ ಏನಾಗುತ್ತೆ ಕೊಳಕು ಹೋಗುತ್ತೆ, ತೀರ್ಥದಿಂದ ಪಾಪ ಹೋಗುತ್ತೆ, ಅದು ಡಿಫ್ರೆನ್ಸ್. ಅಂದರೆ ವಿಜಿಬಲ್ ಕೊಳೆ ಹೋದರೆ ನೀರು, ಇನ್ವಿಜುವಲ್ ಪಾಪ ಹೋದರೆ ಅದು ತೀರ್ಥ, ಗೊತ್ತಾಯ್ತಾ? ಅದು ಅದು ಡಿಫ್ರೆನ್ಸ್. ಅದು ಇದು ಬರೀ ನೀರಿಗೆ ಔಷಧಿಗೂ ವ್ಯತ್ಯಾಸ ಇರುತ್ತಲ್ಲ ಆ ರೀತಿಯಾಗಿ. ಇಲ್ಲಿ ತೀರ್ಥ ಶಬ್ದವು ಮುಖ್ಯತಃ ಪಾವನೇಶು ವರ್ತತೆ ನಾಣ್ಯತ್ರ. ಅದಕ್ಕೆಲ್ಲ ಮೊದಲೇ ಏನು ಮಾಡ್ತಾರೆ, ಮನೇಲಿ ಫಸ್ಟ್ ಕ್ಲಾಸ್ ಶವರ್ ಬಾತ್ ಬಿಸಿನೀರು ಮಾಡೋದು ಬಿಟ್ಟು ಏನು ಮಧುಸೂರದ ಮುಳುಗ್ತೀರಿ ಅಂತ ಏನರ್ಥ ಅದಕ್ಕೆ? ಇಲ್ಲಿ ಕೊಳೆ ಹೋಗುತ್ತೆ, ಅಲ್ಲಿ ಕೊಳೆ ನಮಗೆ ಕೊಳೆ ಕಾಣುತ್ತೆ ಎಷ್ಟೋ ಸಲ. ಅಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಏನಿದೆ ಅಲ್ಲಿ ಪಾಪಗಳೇ ಶಕ್ತಿ ಇದೆ, ಅದಕ್ಕೆ ಈನೇರಿಗೆ ಅದೆಲ್ಲ ಇಲ್ಲ. ಅರ್ಥ ಆಯ್ತಾ? ಈಗ ಅದನ್ನ ಅರ್ಥ ಮಾಡಿಕೊಂಡ್ರೆ ತೀರ್ಥ ಸ್ನಾನದ ಮಹತ್ವ ಕಡ್ಡಿ ಕಾಣದೇ ಇರೋ ಪಾಪನ ಕಳೆಯುತ್ತೆ. ಮುಖ್ಯವಾಗಿ ತೀರ್ಥ ತತ್ರ ಪ್ರಯೋಗಸ್ತು ನ ತತ್ವ ಯಾವ್ದು ಹೇಳ್ತಾರೆ, ಇದು ಸಾಮಾನ್ಯವಾಗಿ ನಾಣ್ಯತ್ರ. ತಚ್ಚ ಪ್ರಯೋಗಸ್ತು ನ ತತ್ವವಿಧಾಂ ಮನೋಜ್ಞ, ಅದು ಬರೀ ತೀರ್ಥಗಳಲ್ಲಿ. ಏನು ತೀರ್ಥಯಾತ್ರೆ ಅಂತ ಕರೀತಾರಲ್ಲ, ಮೆಕ್ಯಾನಿಕಲ್ ತೀರ್ಥಯಾತ್ರೆನ, ಅದು ಜ್ಞಾನಿಗಳು ಒಪ್ಪೋದಿಲ್ಲ. ತಾದೃಶಾಸ್ತು ಭಗವತ್ ತತ್ವವಿದೋ ಭಾಗವತ ಏವ ಅತಸ್ತೇಭ್ಯ ಉಪದೇಶಾದ್ಯರ್ಥಂ ತದ್ ಗವೇಷಣಾಯ ಅಟನಮೇವ ತೀರ್ಥಾಟನ ನಾಮ. ಈಗ ಹೇಳ್ತಾರೆ ಸರಿಯಾ ತೀರ್ಥಾಟ ಮುಖ್ಯ ಶಬ್ದ ಏನು ಅಂದ್ರೆ, ತೀರ್ಥಾಟನಕ್ಕೆ ಎಲ್ಲೋ ಒಂದು ತೀರ್ಥ ಇದೆ ಬರೀ ಬಾವಿ ಹುಡ್ಕೊಂಡೋದ ಏನು ಅಲ್ಲೇ ಅಲ್ಲ, ಅದು ಒಂದು ತೀರ್ಥನೇ ಹುಡ್ಕೊಂಡೋದ, ಅದು ಹೊರಗಿನ ತೀರ್ಥಯಾತ್ರೆ, ಒಳಗಿಂದಲ್ಲ. ನಿಜವಾದ ತೀರ್ಥಯಾತ್ರೆ ಯಾವುದು ಅಂತ ಕೇಳಿದರೆ, ಭಗವತ್ ತತ್ವವಿದೋ ಭಾಗವತ ಇವ ಅತಸ್ತೇಭ್ಯ. ನಿಜವಾಗ ತೀರ್ಥ ಅಂದರೆ ಭಾಗವತರಿಗೆ ತೀರ್ಥ ಅಂತ ಕರೆಯೋದು, ಗೊತ್ತಾಯ್ತು? ಆನಂದ ತೀರ್ಥ, ಜಯತೀರ್ಥ, ಜ್ಞಾನಿಗಳಿಗೆ ತೀರ್ಥ ಅಂತ ಕರೀತಾರೆ. ಈ ಜಲತೀರ್ಥಗಳು ಬೇರೆ, ಜ್ಞಾನಿಗಳೆಂಬ ತೀರ್ಥ ಬೇರೆ. ಅತಃ ತೇಭ್ಯ ಉಪದೇಶಾದ್ಯರ್ಥಂ ತದ್ ಗವೇಷಣಾಯ ಅಟನಮೇವ ತೀರ್ಥಾಟನ, ಅಂತ ಜ್ಞಾನಿಗಳು ಹುಡ್ಕೊಂಡು ಹೋಗ್ತಾನೆ ಅದೇ ತೀರ್ಥಾಟನ. ಅರ್ಥ ಆಯ್ತಾ? ತೀರ್ಥ ಮೊದಲು ಸ್ವರೂಪ ಹುಡ್ಕೊಂಡು ಹೋಗ್ತೀವಿ ನಾವೇ, ಸ್ವಾಮಿ ಪುರುಷರಲ್ಲಿ ಹುಡ್ಕೊಂಡು ಹೋಗ್ತೀವಿ, ಇಲ್ಲರಲ್ಲಿ ಹುಡ್ಕೊಂಡು ಹೋಗ್ತೀವಿ. ಅದೇ ರೀತಿಯೇ ಜ್ಞಾನಿಗಳು ಎಲ್ಲರೂ ಹುಡ್ಕೊಂಡು ಹೋಗ್ತೀವಲ್ಲ, ಅದೇ ತೀರ್ಥಯಾತ್ರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ತೀರ್ಥ ಅಂದರೆ ಪವಿತ್ರ, ಜ್ಞಾನಿಗಳು ಪವಿತ್ರ, ಮತ್ತೆ ಜಡ ನೀರು ಪವಿತ್ರ, ಅದು ಯಾವ್ದು ಹೆಚ್ಚು ಪವಿತ್ರ ಹೇಳ್ತ? ಯಾಕಂದ್ರೆ ತೀರ್ಥ ಮಾತಾಡೋದಿಲ್ಲ, ಅದನ್ನ ಸರಿ ಹೇಳಿದ್ದಾರೆ ಈಗಾಗಲೇ, ಗೊತ್ತಾಯ್ತಾ? ನಾ ಯಾವುದದು ಬರೀ ನೀರು ಏನಲ್ಲ, ತೀರ್ಥ ಅಲ್ಲ, ನಿಜವಾದ ತೀರ್ಥ ಯಾವುದು? ನಹ್ಯ ಅಮ್ಮಯಾನಿ ತೀರ್ಥಾನಿ ನದೇವಾಹ ಮೃಚ್ಛಿಲಾಮಯಾಹ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ಬರೀ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪಾಪ ಕಳ್ಕೋರು ತುಂಬ ಲಾಂಗ್ ಟೈಮ್ ಬೇಕು. ಅದೇ ರೀತಿ ಬರೀ ದೇವ್ರ ವಿಗ್ರಹಗಳನ್ನು ನೋಡಿ ಪುಣ್ಯ ಕಟ್ಟಿಕೊರು ಬಹಳ ದಿವಸ ಬೇಕು. ಜ್ಞಾನಿಗಳು ಹೇಗಿರ್ತಾರೆ, ಒಂದು ಕಡೆಗೆ ಪ್ರತಿಮೆ ಅವರು, ಯಾಕೆ ಚಲ ಪ್ರತಿಮೆ, ಪ್ರತಿಮೆ ಕೆಲಸನೂ ಆಯಿತು, ಆಮೇಲೆ ತೀರ್ಥಗಳು ಮಾತಾಡ್ತಾರೆ, ಆದ್ದರಿಂದ ಎರಡೂ ಆಯಿತು. ಸೊ ಜ್ಞಾನಿಗಳು ಅಂದರೆ ಎರಡು ವಿಷಯ ಬಂತು, ಅಲ್ಲಿ ನೀರಿನ ತೀರ್ಥನೂ ಆಯಿತು, ವಿಗ್ರಹನೂ ಆಯಿತು. ಆದ್ದರಿಂದಲೇ ಜ್ಞಾನಿಗಳು ಹೆಚ್ಚು ಪವಿತ್ರ ಅಂತ ಹೇಳಿದ್ರಿಂದ ಜ್ಞಾನಿಗಳನ್ನು ಜ್ಞಾನೋಪದೇಶ ಮಾಡಿ ಅಂತ ಹುಡುಕೊಂಡು ಹೋಗೋದಕ್ಕೆ ಏನಂತ ಕರೀತಾರೆ, ಅದನ್ನು ತೀರ್ಥಯಾತ್ರೆ ಅಂತ ಕರೀತಾರೆ ಹೊರತು ಜಡವಾದ ತೀರ್ಥಯಾತ್ರೆ ಸೆಕೆಂಡರಿ. ಬರೀ ನೀರು, ತೀರ್ಥ, ಜ್ಞಾನಿ, ಮೂರು ಪದ ಇದೆ. ಬರೀ ನೀರು ಮನೆಯಲ್ಲೇ ಸಿಗಬಹುದು, ತೀರ್ಥ ಪುಣ್ಯಕ್ಷೇತ್ರದಲ್ಲಿ ಸಿಗುತ್ತೆ. ಜ್ಞಾನಿಗಳು ಕೆಲಸ ಆಚಾರ ಅವತಾರಕ್ಕಿಂತ ಮುಂಚೆ ಒಬ್ಬರು ಸಿಗ್ತಾ ಅಂತ ಕಾಲ ಬಂದೋಗ್ಬಿಟ್ಟು, ಗೊತ್ತಾಯ್ತಾ? ಊರು ಗಂಗಾ ನದಿಗಳಿದ್ದಾಗ ಗಂಗಾ ನದಿಗಳೆಲ್ಲ ಇತ್ತು, ಆಚಾರ ಉಪದೇಶ ಮಾಡೋಕೆ ಇರಲಿಲ್ಲ. ಆದ್ದರಿಂದ ಜಡವಾದ ತೀರ್ಥದಿಂದ ಜ್ಞಾನ ಬರೋದಾಗಿದ್ದರೆ ಆಚಾರ ಅವತಾರ ಮಾಡೋ ಕಾರಣ ಇರ್ತಾನೆ ಇರಲಿಲ್ಲ, ಮುಂದೆ ಸ್ನಾನ ಮಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಬರಲಿಲ್ಲ. ದೇರ್ಫೋರ್ ಯಾರು ದೊಡ್ಡವರಾದ್ರೂ ಅದರಿಂದ ಜ್ಞಾನಿಗಳು ದೊಡ್ಡವರಾದ್ರು. ಅದಕ್ಕೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೇ ತಾಪತ್ರಯಾಪಂ, ವ್ಯಾಸರಾಜರ ಮಾತು. ಯಾವುದೇ ಐದು ತೀರ್ಥ ಡಿಫರೆನ್ಸ್ ಏನಂದ್ರೆ ಬೇರೆ ತೀರ್ಥಗಳಿಗೆ ಅಭ್ರಮಂ ಭ್ರಮೆ, ಸುಳಿಗಳು ಇರ್ಬೋದು, ಡೇಂಜರಸ್ ಭ್ರಮೆ ಹೋಗುದು. ಆ ತೀರ್ಥ ಎರಡು ದಿವಸ ಪೇಪರ್ ಬರ್ತಾನೆ ಇರುತ್ತೆ, ಹೋದ್ರೆ ಇರಲಿ ಮುಡಿಗಿದ್ರು ಅಂತೆ, ಯಾಕೆ ಸುಳಿಗಳಿಂದ ಹೇಳ್ದಾಕ್ಬಿಡುತ್ತೆ. ಭಂಗರಹಿತಂ ಕೆಲವು ಸತ್ಯ ಏನಾಗುತ್ತೆ, ಇಂಟರಪ್ಟ್ ಆಗುತ್ತೆ, ಹರಿಯೋದೇ ಇಲ್ಲ ನೀರು, ಎಷ್ಟೊಂದು ಬೇಸಿಗೆಯಲ್ಲಿ ಹರಿಯೋದೇ ಇಲ್ಲ. ಅಜಡಂ, ಮತ್ತೆ ಅದು ಜಡ, ಇದು ಜಡ, ಇದು ಅಜಡಂ, ಅಜಡಂ ಜಲಂ, ಜಡಂ ಜಲಂ, ಅಜಲಂ ನೀರೇ ಇಲ್ಲದೆ ಇರ್ಬೋದು. ಕೆಲವು ತೀರ್ಥಗಳಲ್ಲಿ ಕೆಲಸ ಕಾಲಕ್ಕೆ ನೀರು ಬಿಂದು ಸರೋವರ, ಎಷ್ಟು ದೊಡ್ಡ ತೀರ್ಥ ಅಂತ ಕೇಳಿದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಹೋಗಿ ನೋಡಿದ್ರೆ ಒಂದು ಹನಿ ನೀರಿಲ್ಲ, ಅದು ಡ್ರೈಅಪ್ ಆಗಿ, ಪೂರ್ತಿ ಡ್ರೈಅಪ್ ಆಗಿ. ಸೊ ಏನಾಗ ಅಜಡಂ ಅಜಲಂ, ಹೌದು ಜಡ ಬದುಕು ಮೂರ್ಖ ಅಂತ ಇನ್ನೊಂದು ಅರ್ಥ. ಅಜಡಂ ತಿಳುವಳಿಕೆ ಇಲ್ಲದಲ್ಲ, ತಿಳುವಳಿಕೆ ಇರೋದು ಅಜಡಂ. ಮತ್ತು ವಿಮಲಂ ಸದಾ, ಈ ನೀರು ಕೊಳಕು, ಗಂಗಾ ನೀರು ಬೋರ್ಡ್ ಹಾಕಿರ್ತಾರೆ, ಕುಡಿಬೇಡಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಹುಗ್ಲಿ ನದಿಯಲ್ಲಿ ಸ್ನಾನ ಅಲ್ಲ, ಸ್ನಾನ ಉಳಿಸ್ತಾರೆ, ಇಲ್ಲಿ ಕುಡಿಬಾರ್ದಲ್ಲ, ಸ್ನಾನ ಕೂಡ ಮಾಡುವ ಅಷ್ಟು ಕೊಳಕಾಗಿರಿ, ಕಲ್ಕತ್ತಾ ಹೊಲಸೆಲ್ಲ ಬಿಡ್ತಾರೆ ಅದು, ಗೊತ್ತಾಯ್ತಾ? ಅದೇನದು ವಿಮಲ ಅಲ್ಲ. ಮತ್ತು ಸದಾ ವಿಮಲ ಅಂತೂ ಅಲ್ಲ, ಸದಾ ವಿಮಲಂ, ಇದು ಸದಾ ಅಭ್ರಮಂ, ಸದಾ ಭಂಗರಹಿತಂ, ಸದಾ ಅಜಡಂ, ಸದಾ ವಿಮಲ, ಎಲ್ಲದಕ್ಕೂ ಸದಾ ಸೇರಿಸಬೇಕಾಗ. ಒಮ್ಮೊಮ್ಮೆ ನೀರು ಅವೆಲ್ಲ ಇರ್ಬೋದು, ಮಳೆಗಾಲದಲ್ಲಿ ಬೇಕಾಷ್ಟು ನೀರು ಇರಬಹುದು, ಆದರೆ ಸದಾ ಇಲ್ಲ. ಸದಾ ಅಂತ ಕಾಮನ್ ಫ್ಯಾಕ್ಟರ್ ಮಾಡಿಕೊಂಡ್ರೆ ಅದಕ್ಕೆ ಅತುಲಂ ಸರಿ ಬಿಡಿ. ಇಂಥದ್ದಿಂದ ಕೆಲವು ಇರ್ಬೋದಲ್ಲ ಅಂತ ಕೇಳಿದರೆ ಕೆಲವು ತೀರ್ಥ ಇರ್ಬೋದು, ಕಂಪೇರ್ ಮಾಡಲಿಕ್ಕೆ ಬರ್ತದೆ, ಅಟ್ಲೀಸ್ಟ್ ಇಂಥದ್ದು ಇನ್ನೊಂದಿದೆ ಅಂತ ಹೇಳಬಹುದು. ಆದರೆ ಅತುಲಂ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ, ಜೀವೋತ್ತಮರು. ಅದಕ್ಕಾಗಿ ಆನಂದ ತೀರ್ಥ ಅತುಲಂ ಭಜೆ ಕೊನೆಯ ಕಾರಣ ಹೇಳ್ತಾರೆ, ತಾಪತ್ರಯ ಆಪ. ಇದು ತಾಪತ್ರಯ ಕಳೆಯೋದಿಲ್ಲ ನೀರೆಲ್ಲ. ಆಚಾರ್ಯ ಏನು ಮಾಡ್ತಾರೆ, ತಾಪತ್ರಯಗಳನ್ನು ಕಳೆದಾಕ್ಬಿಡ್ತಾರೆ. ಜನ್ಮಾಧಿ ವ್ಯಾಧ್ಯುಪಾಧಿ ಬಂತಲ್ಲ, ಆಗ ಜನ್ಮಾಧಿ ವ್ಯಾಧ್ಯುಪಾಧಿ ಅದೆಲ್ಲ ತಾಪತ್ರಯಗಳು, ಜಾತಿ ವ್ಯಾಧಿ ಬಂತಲ್ಲ ಎಲ್ಲ. ಆದ್ದರಿಂದ ತಾಪತ್ರಯ ಕಳೆಯೋ ತೀರ್ಥ ಅಂದರೆ ಆನಂದ ತೀರ್ಥರೇ ಅಂತ ಹೇಳ್ತಾರೆ. ಇದು ಗೊತ್ತಾದರೆ ಆಚಾರ್ಯ ವ್ಯಾಸರಾಜರು ಹೇಳಿದ್ದಕ್ಕೂ ವಿಷ್ಣು ತೀರ್ಥರು ಹೇಳಿದ್ದಕ್ಕೆ ಸಂವಾದ ಇದೆ, ಗೊತ್ತಾಗುತ್ತೆ. ಆದ್ದರಿಂದ ಜ್ಞಾನಿನಃ ತಾದೃಶಾಸ್ತು ಅಂದರೆ ಪಾವನಕರಹ ಅಂತ ಅರ್ಥ. ಭಗವತ್ತತ್ವವಿದೋ ಭಾಗವತ ಏವ, ಅತಃ ತೇಭ್ಯ ಉಪದೇಶಾದ್ಯರ್ಥಂ ತದ್ ಗವೇಷಣಾಯ ಅಟನಮೇವ ತೀರ್ಥಾಟನಂ ನಾಮ ತದೇವ ಕರ್ತವ್ಯಂ ಕುಶಲೇನ. ಕುಶಲೇನ ಜಾಣ, ಬುದ್ಧಿವಂತನಾದ ಅದನ್ನು ಮಾಡಬೇಕೇ ಹೊರತು ನತು ಮೂಢಾಭಿಮತ ತೀರ್ಥಾಟನಮಿತಿ, ಮೂರ್ಖರು ತಿಳ್ಕೊಂಡು ತೀರ್ಥಯಾತ್ರೆ ಮಾಡಬಾರದು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಭಾಗವತ ಮಾತಿನ ಒಳ್ಳೆ ಕಥೆ ಬರೋದು. ಅವರಿಬ್ಬರು ಹೋದ್ರು ಹುಡುಕೊಂಡು ಅಣ್ಣ ತಮ್ಮ ದಕ್ಷಿಣದಿಂದ ಹೊರಟರು ಗಂಗಾಸ್ನಾನ ಮಾಡಬೇಕು ಅಂತ ಕತೆ ಕೇಳಿರ್ತೀರಿ. ಒಂದು ಯಾರೋ ಒಬ್ಬರು ಆಚಾರ ಸಿಕ್ಕರು, ಅವ್ರು ಹೇಳಿದರು ಗಂಗಾ ನದಿ ಎಲ್ಲಿ ಇದೆ ಅಂತ ಕೇಳಿದರು. ಯಾವಾಗ ಹೇಳಿದರು ಅವರು, ಗೊತ್ತಿಲ್ಲ ಅಲ್ಲ, ಹೇಳ್ತಾರೆ ಇಲ್ಲೇ ಇದೆ ಅಂತ ಹೇಳ್ತಾರೆ, ಹೋಗೇ ಇಲ್ಲ ಅಂತ ಹೇಳಿದರು. ಇಲ್ಲೇ ಇದೆ ಅಂತ ಜನ ಹೇಳ್ತಾರೆ, ಯೋಜನೆ ದೂರ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಷ್ಟೇ ಅಂತ ಹೇಳ್ತಾರೆ. ನಾನು ಜನ ಹೇಳ್ತಾರೆ ಹೋಗಿಲ್ಲ ಅಂತ ಹೇಳಿದ್ರು, ಸಿಟ್ಕೊಂಡು ಬಿಡ್ತೀವಿ, ಊಟ ಇಟ್ಬಿಟ್ಟು ಹೊರಟ್ಬಿಟ್ರೆ ಅಂತ ಮೂರ್ಖನೇನು. ಇಷ್ಟು ಹತ್ರ ನಾವು ಅಲ್ಲಿಂದ ಗಂಗಾ ನದಿ ಇದ್ದೆ ಬಂದರೆ ಇಲ್ಲೇ ಇಟ್ಬಿಟ್ಟು ಎಷ್ಟು ವರ್ಷದಿಂದೈತೆ ಇಲ್ಲೇ ಹುಟ್ಟು ಬೆಳೆದ್ ಅಂತ ಹೇಳ್ತಾರೆ. ಜೊತೆಗೆ ಒಂದ್ಸತಿ ಗಂಗಾ ನದಿಗೆ ಹೋಗಿಲ್ಲ, ಸರಿ ಮಹಾ ಪಾಪಿಷ್ಟ ಅಂತ ಬೈದು ಬಿಡ್ತಾರೆ, ಪಾಪ ಹೇಳ್ಬಿಡ್ತಾರೆ, ಹೊಟ್ಟೆ ಬಿಡ್ತಾರೆ, ಹೇಗೆ ಒಂದು ಯೋಜನೆ ಅಂತ ಹೇಳ್ತೀನಿ ನೆನಪಿತ್ತು ಅಲ್ಲ, ಹೊರಟ್ಬಿಟ್ಟು ಸರ 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 ಹೋಗ್ತಾರೆ. ಒಂದು ಯೋಜನೆ ನೂರು ಯೋಜನೆ ಬರೋದೇ ಇಲ್ಲ ಗಂಗಾ ನದಿ, ಆಶ್ಚರ್ಯ ಆಗುತ್ತೆ. ಯಾರೋ ಕೇಳಿದ್ರು ಎಲ್ಲಿ ಹೋಯ್ತಲ್ಲಾಗಲಿ ಅಂತ ಹೇಳಿದರು, ಇಲ್ಲಿ ನೋಡಿದ್ರೆ ನಾನು ಆಗಲೇ ಹೋಯ್ತಲ್ಲ ಅಂತ ಹೇಳಿದರು. ಬತ್ತಾರೆ ಎಲ್ಲರೂ ಬತ್ತು ವಾಪಸ್ ಹೋದ್ರೆ ಕಾಣಲೇ ಇಲ್ಲ, ಹೋದ್ರೂ ಕಾಣಲಿಲ್ಲ, ಬಂದರೂ ಕಾಣಲಿಲ್ಲ, ಯಾವುದೋ ಕಾಣಲಿಲ್ಲ. ಸರಿ ಗಂಗಾ ನದಿ ಕಾಣ ಏನು ಮಾಡಬೇಕಾಗ, ಆಗ ಅವರು ತಪಸ್ಸು ಮಾಡ್ತಾರೆ ಗಂಗಾ ನದಿ ಯಾಕೆ ಕಾಣ್ತಾ ಇಲ್ಲ ಅಂತ ಕೇಳಿ ಹೇಳಿದ್ರಂತೆ. ನಮ್ಮ ಭಕ್ತರಿಗೆ ಅವಮಾನ ಮಾಡಿದ್ದೀರಿ ಕಾಣೋದಿಲ್ಲ ಅಂತ ಹೇಳ್ತಾರೆ. ಏನು ಅಂದರೆ ಪಾಪ ಯಾರು ಪಾಠ ಪ್ರವಚನ ಮಾಡ್ಕೊಂಡಿದ್ದಾನೆ, ಗಂಗಾ ಸ್ನಾನದ್ರು ಬೈದಿದ್ದಕ್ಕೆ ನಿಮಗೆ ಪಾಪ ಬಂದಿದೆ, ಆತನ ಅನುಗ್ರಹ ಮಾಡಿದರೆ ಬರ್ತಲ್ಲ ಬರಲ್ಲ ಅಂತ ಹೇಳಿಬಿಟ್ರು. ಆಗ ಹೋಗ್ತಾರೆ ಮತ್ತೆ ಆತನ ಹತ್ರ ಪಾಠ ಹೇಳಿಕೊಟ್ಟು ನಾನು ಬರ್ತೇನೆ ಹೇಳಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ನೀರು ಕಾಣಿಸ್ತು, ಅಲ್ಲೇ ಕಾಣಿಸುತ್ತೆ, ಇದೆಲ್ಲ ಯಾತಕ್ಕೆ ಹೇಳಿದ್ರು? ಮೂರು ಮೂರ್ಖಾಗೋದ ತೀರ್ಥಯಾತ್ರೆ ಅಲ್ಲ, ಯಾವ ತೀರ್ಥಯಾತ್ರೆ? ನಿಜ ತೀರ್ಥ ಪುಸ್ತಕ ಓದೋ ಅಂತ ಹೇಳ್ಬಿಟ್ಟೆ, ಕಾದಂಬರಿ ಶುರು ಮಾಡಿ ಓದೋಕ್ಕೋಸ್ಕರ. ಅದೇನಾಯ್ತು ವೇಸ್ಟ್, ಬದಲಿಗಿಂತ ಹೋಪ್ಲೆಸ್ ಆದವನು, ಇನ್ನೂ ಹಾಳಾಗೋಗ್ಬಿಟ್ಟ. ಆದರೆ ಶಾಸ್ತ್ರ ಓದ್ದಾವ ಸರಿ ಗೊತ್ತೆ, ನೀರಿತ್ತೆ ಕಾದಂಬರಿಗೂ ಶಾಸ್ತ್ರಕ್ಕೆ ಎಷ್ಟು ವ್ಯತ್ಯಾಸ ಇದೆಯೋ, ಯಾವುದೋ ನೀರಿಗೂ ತೀರ್ಥಕ್ಕೆ ಅಷ್ಟು ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಅದನ್ನ ಅರ್ಥ ಮಾಡಿಕೊಂಡ್ರೆ ಇದು ನಿಜವಾದ ತೀರ್ಥಯಾತ್ರೆ ಇದು. ತಥಾಚೋಕ್ತಂ, ಭಾಳ ಜನ ಅರ್ಥ ಮಾಡ್ಕೊಂಬೋದಿಲ್ಲ ಅದನ್ನು. ಯತ್ತೀರ್ಥ ಬುದ್ಧಿ ಸರಿಲೇ ನ ಕರ್ಗಿಚಿತ್. ಎಷ್ಟೋ ಸರ್ತಿ ಮೆಕ್ಯಾನಿಕ ತೀರ್ಥಯಾತ್ರೆ ಮಾಡಿದಾಗ ಪಾಪ ಜಾಸ್ತಿ ಮಾಡ್ಕೊಂಬಂದಿರ್ತಾರೆ, ಎಲ್ಲೆಲ್ಲೋ ತಿಂತಾರೆ, ಏನೇನೋ ಮಾಡ್ತಾರೆ, ನೋಡಿ ಅವರೇ ಬಂದು ಹೇಳ್ತಾರೆ ಎಷ್ಟು ಹೊಲಸು ಅಂದರೆ ಹೋಗಬಾರ್ದಾಗಿತ್ತು, ಅವರೇ ಹೇಳಿಬಿಡ್ತಾರೆ. ಅದರಿಂದ ಅಂಥ ತೀರ್ಥಯಾತ್ರೆಗೆ ಆದಷ್ಟು ಒಳ್ಳೆ ರೀತಿ ಆಗದ ಹಗಲೆಲ್ಲ ಹೋಗಿ ಕೆಲವು ಹುಚ್ಚು ಪ್ರತಿ ಸರ್ತಿ ಹೋಗಬೇಕು ಅಂತೇಳಿ. ಅದು ಅಷ್ಟೇ, ಬರೀ ಏನು ಉಪಯೋಗ ಅದರಿಂದ ಗೊತ್ತಾಯ್ತಾ? ಅದು ಪಾಠ ಪ್ರವಚನ ಆಗದೆ ಹೋದ್ರೆ ಖಂಡಿತ ಹೋಗ್ಬೋದು, ಏನೂ ತಪ್ಪಲ್ಲ. ಯಾಕಂದ್ರೆ ಇದಕ್ಕಿಂತ ಅದು ವಾಸಿ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಾರಲ್ಲ, ಹಾಗೆ ಇದರಲ್ಲೂ ಕೊಡೋದಕ್ಕಿಂತ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ ಅಂತ ಹೋಗಿ ಬರ್ಬೋದು. ಆದರೆ ಅದು ಬಿಟ್ಟು ಹೋಗೋದು ಮಾತ್ರ ಭಾರಿ ತಪ್ಪಾಗಿ, ಜನಕ್ಕೆ ಅದು ಅರ್ಥ ಆಗೋದಿಲ್ಲ ಭಾಳ ಜನಕ್ಕೆ. ತೀರ್ಥಾಟನಂ ಸಲೀಲೇನ ಕರ್ಹಿಚಿತ್ ಜನೇಷು ಅಭಿಜ್ಞೇಷು ಸಯೇವ ಗೋಖರ. ಯತ್ತೀರ್ಥ ಬುದ್ಧಿ ಸಲೀಲೇನ ಕರ್ಹಿಚಿತ್ ಜನೇಷು ಅಭಿಜ್ಞೇಷು ಸಯೇವ ಗೋಖರ. ಅದನ್ನು ಭಾಗವತ ಮತ್ತೆ ಹೇಳುತ್ತೆ. ಅವನು ಬರೀ ಬಯೋದಿಲ್ಲ ಅವನನ್ನು, ಅವನು ಕತ್ತೆ ಅಂತ ಕರೀತಾನೆ. ಅವನು ಗೋಖರ ಅನ್ನೋ ಹೆಸರುಗತ್ತೆ. ಅವನು ನೀರನ್ನೇ ತೀರ್ಥ ಅಂತ ತಿಳ್ಕೊಂಡಿದ್ದಾನಲ್ಲ, ಅವನು ಜ್ಞಾನಿಗಳನ್ನ ತೀರ್ಥ ಅಂತ ತಿಳ್ಕೊಳ್ಳಿಲ್ಲ. ಅಭಿಜ್ಞೇಷು ತೀರ್ಥ ಬುದ್ಧಿ ನ ಇಂತು ಸಲೀಲೇವ ತೀರ್ಥ ಬುದ್ಧಿ ಯಸ್ಯ ಸಹ ಗೋಖರ. ಅವನೇ ಅವನ ಹೆಸರುಗತ್ತೆ ಅಂತ ಮನುಷ್ಯ. ಜ್ಞಾನಿಗಳನ್ನು ತೀರ್ಥ ಅಂತ ಕರೀಲಿಲ್ಲ, ಜಡವಾ ತೀರ್ಥವನ್ನು ತೀರ್ಥ ಅಂತ ಕರೆದ, ಅದೇನೂ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಇತಿ ನಾನು ಅಸ್ತು ಅಯಮೇತಿ ಏವಮೇವ ತೀರ್ಥಾಟನ ಶಬ್ದಾರ್ಥ ತಥಾಪಿ ತದ್ ವ್ಯಾಖ್ಯಾನಾಯ ಪ್ರವೃತ್ತಸ್ಯ ಅನಿಕೇತನ ಮಿತ್ಯಸ್ಯ ತುಕೋ ಅರ್ಥ. ಸರಿ ಬಿಡಿ, ಏನೋ ಎಲ್ಲೋ ಹೊರಟ್ಬಿಟ್ರಲ್ಲ ನೀವೀಗ ಅನಿಕೇತನ ಅಂತ ಹೇಳೋದಕ್ಕೆ ಕೊಟ್ಟು ಏನೋ ಈ ತೀರ್ಥಯಾತ್ರೆ ಶುರು ಮಾಡಿಬಿಟ್ರಲ್ಲ ಅಂತ ಕೇಳಿದ್ರೆ ಹೇಳುತ್ತಾರೆ. ಇತ್ಯತೋ ನೇದಂ ಪದಾರ್ಥ ಕಥನ ಮುಖೇನ ವ್ಯಾಖ್ಯಾನಾಯ ಪ್ರವೃತ್ತಂ. ನಾವೀಗ ಹೊರಟಿರೋದು ಪದಾರ್ಥ ಹೇಳ್ಕೊಂಡು ವ್ಯಾಖ್ಯಾನ ಮಾಡೋಕೆ ಹೊರಟಿಲ್ಲ, ತಾತ್ಪರ್ಯ ಹೇಳೋದಕ್ಕೆ ಹೊರಟಿದ್ದೇವೆ. ಕಿಂನಾಮ ತೇಭ್ಯ ಉಪದೇಶಾಯ ಗವೇಷಣಂ ಕರ್ತವ್ಯಮಿತ್ಯುದಿತೇ ತದುಪದೇಶೇನ ಭಾವ್ಯಂ ಜ್ಞಾನಂ ಕೀದೃಶಮಿತ್ಯಾಶಂಕಾಯಾಂ ಕ್ಷಿಪ್ರ ಪ್ರವೃತ್ತಯೇ ತತ್ ಪ್ರಯೋಜನ ಕಥನ ಮುಖೇನೈವೇತಿ ಭಾವೇನ ತದ್ದರಿಸೇತಿ ಅನಿಕೇತನಂ ಇತಿ. ಅದಕ್ಕೆ ಅವರು ಏನು ಮಾಡಿದರು, ತೀರ್ಥಯಾತ್ರೆ ಅನ್ನೋ ಪದ ಉಪಯೋಗಿಸ್ದೆ ಅನಿಕೇತನಂ ಅನ್ನೋ ಪದ ಉಪಯೋಗಿಸಿದ್ರು. ಮನೆ ಇರಬಾರ್ದು ಏನರ್ಥ, ಓಡಾಡ್ಕೊಂಡಿರಬೇಕು ಅಂತ ಆಯ್ತು. ಓಡಾಡ್ಕೊಂಡಿರೋ ಏನರ್ಥ, ಜ್ಞಾನ ಸಂಪಾದನೆಗೋಸ್ಕರ ಓಡಾಡಬೇಕು ಅಂತ ಅರ್ಥ. ಅನಿಕೇತನಂ ಇತಿ ನಾನು ಇದಂ ನಾ ಅತ್ಯುತ್ತಮಾರ್ಥ ಜ್ಞಾಪಕಂ ದೃಶ್ಯತೆ ಅಥ ಕಥಂ ತತ್ ಪ್ರಯೋಜನಮಿದಂ ಭವೇತ್. ನೀವು ಹೇಳಿದ ಅತ್ಯುತ್ತಮ ಅರ್ಥದಲ್ಲಿ ಕಾಣೋದಿಲ್ವಲ್ಲ, ಅದೆಂಥ ಪ್ರಯೋಜನ ಬರುತ್ತೆ ಅಂದರೆ, ಜೊತೆಗೆ ಕಥಂಚ ಭಾಗವತ ಧರ್ಮೇಶು ಈದೃಶ್ಯ ಪರಿಗಣನ ಮಿತಿ ಚೇತ್. ಭಾಗವತ ಧರ್ಮಕ್ಕೆ ಎರಡು ಅರ್ಥ ಹೇಳಿದ್ದಾರೆ. ಭಾಗವತ ಧರ್ಮ ಅಂದ್ರೇನು, ಭಾಗವತರು ಅನುಷ್ಠಾನ ಮಾಡೋ ಧರ್ಮ ಭಾಗವತ ಧರ್ಮ ಒಂದರ್ಥ, ಮತ್ತು ನಾವು ಭಾಗವತರಾಗಲಿಕ್ಕೆ ಮಾಡಬೇಕಾದ ಧರ್ಮ ಭಾಗವತ ಧರ್ಮ, ಎರಡು ಅರ್ಥ. ಅದಕ್ಕೆ ಭಾಗವತರು ಹೀಗೆ ಅನುಷ್ಠಾನ ಮಾಡ್ತಾರೆ, ಮೂದೋಯ್ತು. ನಾವು ಭಾಗವತರಾಗಲಿಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಇರಬೇಕು, ಎರಡು ಅರ್ಥ ಇದೆ. ಅದಕ್ಕೆ ಭಾಗವತ ಧರ್ಮೇಶು ಈದೃಶಸ್ಯ ಪರಿಗಣನ, ಇದನ್ನು ಹೇಗೆ ಅನಿಕೇತನ ಅನ್ನೋದನ್ನು ಭಾಗವತ ಧರ್ಮದಲ್ಲಿ ಕೌಂಟ್ ಮಾಡಿದಿರಿ ಮೈವಂ. ಅದಕ್ಕೆ ಹೇಳ್ತಾರೆ ನೋಡಿ, ಇಲ್ಲೇ ಸ್ವಾರಸ್ಯ ಇದೆ. ಆಹಾ ನಿಕೇತನಂ ಅನಿಕೇತನಂ ಪದಹಿ. ನಾನು ತಿಳ್ಕೊಂಡಿದ್ದೇನು, ನಾ ನಿಕೇತನಂ ಯಶ ಅನಿಕೇತನ ಅಂತ ಮಾಡಿಕೊಂಡಿದ್ದೆ. ಹಾಗಲ್ಲ, ಆ ಅಂದರೆ ವಿಷ್ಣು, ಅಕ್ಷರಾಣ ಮಕಾರೋಸ್ಮಿ ಭಗವದ್ಗೀತೆಯಲ್ಲೇ ಬಂದಿದೆ. ಆಯಿತಿ ಬ್ರಹ್ಮ ಅಂತ ಐತರೇ ಉಪನಿಷತ್ತು. ಅಹ ಅಕಾರ ವಾಚ್ಯ, ಮತ್ತೆ ಯಾವುದೇ ಡಿಕ್ಷನರಿ ತೆಗೆದಿರಿ ನೀವು, ಸುಮ್ಮನೆ ಯಾವ್ದಾದ್ರು ಡಿಕ್ಷನರಿ ತೆಗೆದು. ಆ ಅಂದ್ರೆ ಏನು, ವಿಷ್ಣುವಿನ ಹೆಸರು, ಬರೀ ದೇವರ ಹೆಸರು ಅಂತ ಏನು ಅಂತ ಹಾಕ್ತಾರೆ ಅದಕ್ಕೆ? ಆಪ್ಯ ಡಿಕ್ಷನರಿಯಲ್ಲೂ ಕೂಡ ಆ ಅಂದ ತಕ್ಷಣ ನೇಮ್ ಆಫ್ ಲಾರ್ಡ್ ವಿಷ್ಣು ಬರೆಯೋದು. ಅಂದರೆ ಅಕಾರ ಎರಡು ಹೇಳಿದಾಗತ್ತೆ, ಒಂದು ದೇವರ ಹೆಸರು ಪ್ಲಸ್ ಆ ದೇವರು ಯಾರು ಅಂದರೆ ವಿಷ್ಣುವೇ. ಸೊ ಆ ಅಂದರೆ ವಿಷ್ಣು ಅಂತ ಅರ್ಥ. ವಿಷ್ಣುರೇ ವಾ ಮಮ ನಿಕೇತನಂ, ನಾ ಆತ್ನೇ ನಮಗೆ ಸ್ವಾಮಿ, ವಿಷ್ಣುವೇ ನನಗೆ ನೆಲೆ. ಅದಕ್ಕೆ ನಾಣ್ಯ ಜಡಂ, ಜಡವಾದ ಮನೆ ನಮ್ಮನ್ನು ಕಾಪಾಡೋದಿಲ್ಲ, ಮನೆಯೊಳಗೆ ಯಾರಿದ್ದಾರೆ ಈ ಮಧ್ಯೆ? ದೇವರಿದ್ದಾನೆ. ಅದಕ್ಕೆ ಇದೆಲ್ಲ ಹೇಳಬೇಕಾದ್ರೆ ಹರಿಕತಾಂಸರ ಹೇಳ್ತಾರೆ, ವಸ್ತ್ರದೊಳಗಿದ್ದು ಪರಮಾತ್ಮ ಏನು ಮಾಡ್ತಾನೆ, ಮಾನದ ಅಂತ ಕರೀತಾನೆ. ದೇಹದ ವಸ್ತ್ರ ಇದೆ, ಮರ್ಯಾದೆ ಉಳಿಯಿತು, ಮರ್ಯಾದೆ ವಸ್ತ್ರ ಉಳಿಸಲ್ಲ, ಯಾರು ಉಳಿಸಿದ್ದಾರೆ? ಒಡಗರ ದೇವರ ಸನ್ನಿಧಾನ ಉಳಿಸಿದೆ ಅಂತ ಅರ್ಥ. ಅದು ಮಾನದನು. ಇದೆಲ್ಲ ಪದ ತಿಳ್ಕೊಂಡ್ರೆ ಚಳಿ ಆಯಿತು, ಕಂಬಳಿ ಹೊದ್ಕೊಂಡ್ಬಿಟ್ಟ, ಕಂಬಳಿ ಬಿಸಿ ಮಾಡಲಿಲ್ಲ, ಏನು ಮಾಡಿ ಅದರಲ್ಲಿರೋ ಭಗವದ್ ರೂಪ ಬಿಸಿ ಮಾಡಿರು. ಅರ್ಥ ಆಯ್ತಾ? ಚಳಿ ಹೋಗಲಾಡಿಸಿದ್ದು ಯಾವುದು? ಒಡಗಿದ್ದ ಭಗವದ್ ರೂಪ. ಅದೇ ರೀತಿ ಆ ನಿಕೇತನ, ದೇವರೇ ನಮಗೇನಾಗಿದ್ದಾನೆ, ನೆಲೆಯಾಗಿದ್ದಾನೆ. ಮಮ ನಿಕೇತನ ನಾ ಅನ್ಯ ಜಡಂ, ಜಡ ಪದಾರ್ಥ ಅಲ್ಲ. ಅದಕ್ಕೆ ಜ್ಞಾನಿಗಳಿಗೆ ಅವನು ಕೂತಿದ್ದಾನೆ ರೈಕರು, ಮನೆ ಏನಿಲ್ಲ, ಮನೆ ಇದೆ ಅವರಿಗೆ. ಅರಮನೆಯಲ್ಲಿದ್ದರೂ ಮನೆಯಲ್ಲ ಅವರಿಗೆ, ಅರಮನೆಯಲ್ಲಿದ್ದಾನೆ ಮನೆಯಲ್ಲ, ಅವ್ರು ಹೊರಗೆ ನಿಂತಿದ್ದಾರೆ ಮನೆ. ಯಾತಕ್ಕೆ? ವಿಷ್ಣುವೇ ನಮಗೆ ಆಧಾರ, ಅದೇ ಮನೆ ಅಂತ ತಿಳ್ಕೊಂಡವರಿಗೆ ಮನೆ ಅಂತ ಅನ್ಸೋದೇ ಇಲ್ಲ. ಆಹಾ ಅಕಾರ ವಾಚೋ ವಿಷ್ಣುರೇವ ಮನಿಕೇತನಂ ನಾಜ್ಯ ಜಡಂ ತಸ್ಯ ಆಧಾರತಾ ಶಕ್ತಿ ಅಭಾವ. ಯಾತಕ್ಕೆ? ಜಲಶಕ್ತಿಗೆ, ಜಲವಸ್ತುಗೆ ಏನಿಲ್ಲ ಅಂದರೆ ಆಧಾರತಾ ಶಕ್ತಿ ಅದಕ್ಕಿಲ್ಲ, ದೇವರು ಕೊಟ್ಟರೆ ಉಂಟು, ದ್ರವ್ಯಂ ಕರ್ಮಚ ಕಾಲಸ್ಥೆ ಹೇಳಿದ್ದಾರೆ. ದೇವರು ಕೊಡದೆ ಹೋದ್ರೇನಿಲ್ಲ, ಉದಾಹರಣೆಗೆ ಒಂದು ಏನೋ ಕೂಡ ಕೊದಪ್ಪಂತ ಬಿದ್ದ, ಕೆಲವು ಸಪೋರ್ಟ್ ಇಲ್ಲ ಅದಕ್ಕೆ, ಆ ವಸ್ತುವಿನ ಸಪೋರ್ಟ್ ಕೊಡೋದಾಯ್ತು, ಹಾಗೆ ಸಪೋರ್ಟ್ ಕೊಡಬೇಕಾಗಿತ್ತು. ಅದಕ್ಕೇನು ಸಪೋರ್ಟ್ ಇದೆ, ಈಗ ನಾಲ್ಕು ಕಾಲಿದೆ, ಅದು ಭೂಮಿ ಮೇಲೆ ಕೂತಿದೆ, ಸೊ ಕಾಲು ಸಪೋರ್ಟ್ ಬಂತು ಅದಕ್ಕೆ, ಅದು ನಿಲ್ತಿದ್ದಿಲ್ಲ. ಮತ್ತೆ ಕಡೆಗೇನಿದೆ ಈಗ ಅದು ಸಪೋರ್ಟ್ ಸಿಕ್ತು. ಮತ್ತೆ ಕೊನೆಗೆ ಅದೇ ಅದು ಭೂಮಿ ಯಾರ ಮೇಲಿದೆ, ಶೇಷ್ಠದೇವರ ಮೇಲಿದೆ. ಶೇಷ್ಠದೇವರಿಗೆ ಯಾರು ಸಪೋರ್ಟು, ವಾಯುದೇವರು. ಅವ್ರಿಗೆ ಯಾರು ಸಪೋರ್ಟು, ದೇವರು. ಅಲ್ಲಿ ಮತ್ತೆ ಸಪೋರ್ಟ್ ಇರಬ ಹೆಂಡ್ ಅಂತ. ಸೊ ಆದ್ರಿಂದ ನಾವು ಈ ದೇವರು ನಿಲ್ತೀನಿ ಅಂದ್ರೆ ಏನರ್ಥ, ಇದಕ್ಕೆ ದೇವ್ರು ನಿಲ್ಲಿಸಿದ್ದಾನೆ ಅಂತ ಅರ್ಥ. ಇದು ಅಲ್ಲ ಅಂತೇಳಿ ಏನು ಮಾಡ್ಬೇಕು, ಒಂದು ತೆಗಿತ ಅವ್ರಿಗೆ ಗೊತ್ತಾಗುತ್ತೆ ಈಗ ಬಿದ್ದೋಗ್ಬಿಡು. ಸೊ ಇದು ಸ್ವಂತ ನಿಲ್ಲೋ ಶಕ್ತಿ ಜನಪದ ಅರ್ಥಕ್ಕಿಲ್ಲ, ಮತ್ತೆ ಜೀವರಿಗೂ ಇಲ್ಲ, ಯಾತಕ್ಕೆ ಅಸ್ವತಂತ್ರರಾತ್ರಿ, ಇದಕ್ಕೆ ಶಕ್ತಿನೇ ಇಲ್ಲ, ಅದಕ್ಕೆ ಸ್ವಾತಂತ್ರ್ಯ ಇಲ್ಲ, ಚೇತನಗಳಿಗೆ ಸ್ವಾತಂತ್ರ್ಯ ಇಲ್ಲ. ಅದರಿಂದಾಗಿನೆ ಇವತ್ತು ನಾವು ಕೂತಿದ್ದೇವೆ ಅಂದರೆ ಯಾರು ಕುಡಿಸಿದ್ದಾರೆ ಅಂತ ಅರ್ಥ, ದೇವರು ಕುಡಿಸಿದ್ದಾನೆ ಅಂತ. ನೆಲ ಇದ್ರೂ ಅವನಿಗೆ ಶಕ್ತಿ ಇಲ್ಲ, ಹೇಳಿ ನಿಲ್ಲಕ್ಕೆ ಬರಲ್ಲ ಅವನಿಗೆ. ಯಾತಕ್ಕೆ ಅದಕ್ಕೆ ಏನು ದೇವರು ಉಕ್ತ ಅಂತ ಹೇಳಿದ್ರು, ಉತ್ಥಾಪನಾದ ಉಕ್ತಃ. ಇವತ್ತು ನಾವೇನು ತಿಳಿತೇವೆ, ಎದ್ದು ನಿಂತ್ಕೋಬೇಕಾದ್ರೆ ಆಗೋದಿಲ್ಲ ಅಂತ ಹೇಳ್ತೇವೆ. ಯಾಕೆ ಉಕ್ತ ನಾಮಕ ಪರಮಾತ್ಮ ಕೈ ಬಿಟ್ಟರೆ ಹೇಳೋದಕ್ಕೆ ಬರೋದಿಲ್ಲ, ಎಲ್ಲವೇ ಸರಿ ಏನಾಗಿದೆ ಹೇಳಕ್ಕೆ ಬರೋದಿಲ್ಲ ಅಷ್ಟೇ. ಅದರಿಂದ ನಮಗಿದ್ದಾಗ ಗೊತ್ತಾಗಲಿಲ್ಲ, ಹೋದಾಗ ಏನಾಯ್ತಾಗ ಕರೆಂಟ್ ಇದ್ದಾಗ ಗೊತ್ತಾಗಲ್ಲ, ಹೋದಾಗ ಕರೆಂಟ್ ಹೋಯ್ತು ಅಂತೀವಲ್ಲ ಹಾಗೆ. ಆ ರೀತಿಯಲ್ಲಿ ದೇವರು ಕೊಡ ಶಕ್ತಿ ಆಗಿರುತ್ತೆ. ಅದನ್ನೆಲ್ಲ ತಿಳಿಸ್ಲಿಕ್ಕೆ ನಾಣ್ಯ ಜಡಂ ತಸ್ಯ ಆಧಾರತ ಶಕ್ತಿ ಅಭಾವಾತ್, ಜಡಕ್ಕೆ ಆಧಾರತ ಶಕ್ತಿ ಇಲ್ಲ ಅದಕ್ಕೆ. ತದಾಧಾರ ಪ್ರತೀತೇಹೇ ಭ್ರಾಂತಿ, ನಮ್ಗೆ ಅನಿಸುತ್ತಲ್ಲ ಅಂತಕ್ಕೆ ಭ್ರಾಂತಿ ಇದೆ, ನಮಗೆ ಅದೇನಾಗಿದೆ ಭ್ರಾಂತಿ ಅಂತ ಹೇಳಿದರು. ಇದೆ ಅರ್ಥಾಂತರ ವಿವಕ್ಷಾವಶೇನ ಸರ್ವಸ್ಯ, ನಮ್ಗೆ ಗೊತ್ತಾಗ ವಾಹನದಲ್ಲಿ ಹೋಗಿ ನಿಲ್ಲಿಸಿಬಿಡ್ತಾನೆ, ಯಾಕೆ ಪಂಕ್ಚರ್ ಆಯಿತು, ಮುಗಿದೋಯ್ತು, ಒಂದಾಯ್ತು, ಇನ್ನು ಮೂರು ಸರಿ ಇದೆಯಲ್ಲ ಅಂತ ಕೇಳಿದರೆ ಒಂದಾದರೂ ಕತೆ ಮುಗೀತದೆ. ಇಷ್ಟೊತ್ತೇನಾಗುತ್ತೆ ಅದಕ್ಕಿಂತ, ಪಾಪ ಮುಂದೆ ಹೋಗ್ತಿದ್ದು ಮುಂದೆ ಅಲ್ಲ, ಸ್ಲೋ ಓನ್ಲಿ 60 ಕಿಲೋಮೀಟರ್ಸ್ ಹೋಗ್ತಾ ಇಲ್ಲ, 40 ಯಾರು ಹೋಗಲಿ ಅಂತ ಕೇಳಿದರೆ ಒಂದು ಹೆಜ್ಜೆ ಕೂಡ ಹೋಗಲ್ಲ ಅಂತ ಹೇಳಿದ್ರು, ಫುಲ್ ಸ್ಟಾಪ್. ಅದರಿಂದ ದೇವ್ರಿಗೆ ಕೊಡೋ ಶಕ್ತಿ, ಅಲ್ಲಿ ಒಳಗಿರೋದು ಯಾರು, ಮತ್ತೆ ಗಾಡಿ ಅಲ್ಲಿರೋದು ಕೂಡ ಏನೋ ಗಾಡಿನೇ, ಪುತಃ ಭೌತಿಕ ಗಾಡಿ ವಾಯುದೇವ್ರ ಶಕ್ತಿ, ಅದಕ್ಕೆ ಮತ್ತೆ ದೇವ್ರ ಶಕ್ತಿ. ಸಾತ್ವಿಕಾದಿ ಭೇದೇನ ಕರ್ತಾದಿ ತ್ರೈವಿಧ್ಯಮಿವ ಸ್ಥಾನ ತ್ರೈವಿಧ್ಯಮೇವ ಸರ್ವತ್ರ ಉಕ್ತಂ ಏತೇನ ಏತದಪಿ ನಿರಸ್ತಂ ಅತ್ರ ತು ಚಾತುರ್ವಿಧ್ಯಮಿ ಉಚ್ಯತೆ. ಸಾಮಾನ್ಯವಾಗಿ ಅದೇ ತಾನೆ ಇತ್ಯರ್ಥಾಂತರ ವಿಷಯ ಸರ್ವಸ್ಯ ಉಪವತ್ತೇರಿತಿ ಏತೇನ ಏತದಪಿ ಇನ್ನೊಂದು ಪ್ರಶ್ನೆಗೂ ಉತ್ತರ ಸಿಕ್ತಿದೆ. ಏನದು ಸಾತ್ವಿಕಾದಿ ಭೇದೇನ ಕರ್ತಾದಿ ತ್ರೈವಿಧ್ಯಮಿವ, ಭಗವದ್ಗೀತೆಯಲ್ಲಿ ಬರುತ್ತೆ ಕರ್ತ ಸಾತ್ವಿಕ ಉಚ್ಯತೆ, ಕರ್ತ ತಾಮಸ ಉಚ್ಯತೆ ಅಂತ ಹೇಳಿ. ಅದಕ್ಕೆ ಕರ್ತಾದಿ ತ್ರೈವಿಧ್ಯಮಿವ ಸ್ಥಾನ ತ್ರೈವಿಧ್ಯಮೇವ ಸರ್ವತ್ರ ಉಕ್ತ. ಸ್ಥಾನವು ಕೂಡ ಮೂರು ವಿಧ, ಅತ್ರ ತು ಚಾತುರ್ವಿಧ್ಯಮಿ ಉಚ್ಯತೆ. ಇಲ್ಲಿ ನಾಲ್ಕು ವಿಧಾನೂ ಹೇಳ್ತಾರೆ. ಏನದು ಅಂತ ಕೇಳಿದರೆ ಬಿಡಿಸಿ ಹೇಳ್ತಾರೆ. ತಚ್ಚ ಅನುಪಪನ್ನಮಿವ ಆಭಾತಿ, ಅದು ಅಲ್ಲ ಅಂತ ಅನಿಸ್ತಾ ಇದೆ, ಅದು ಹೌದು ಮುಂದೆ ತೋರಿಸ್ತಾರೆ. ಏನದು ಸಾತ್ವಿಕಂ ರಾಜಸಃ ವನಂ ಸಾತ್ವಿಕಂ ವನೇತು ವನಂತು ಸಾತ್ವಿಕೋ ವಾಸ, ಭಾಗವತ ಮಾತುಗಳವೆಲ್ಲ ಕೂಡ ಏಕಾಸ್ಕಂದ್ರೆ ಹೇಳ್ತಾರೆ. ವನವಾಸ ಅಂಬದು ಏನದು, ಪಾಂಡವರ ವಾಸಕ್ಕೆ ಹೋದ್ರೆ ಏನರ್ಥ, ಸಾತ್ವಿಕವಾದ ಜಾಗ ಸಿಕ್ತು ಅಂತ ಅರ್ಥ. ವನಂ ಸಾತ್ವಿಕಂ ರಾಜಸಃ ಗ್ರಾಮ, ಗ್ರಾಮದಲ್ಲಿ ವಾಸ ಮಾಡಿದರೆ ರಾಜಸ ವಾಸ. ದ್ಯೂತ ಸದನಂ ತಾಮಸ, ಕ್ಲಬ್ಗೆ ಹೋಗ್ಬಿಟ್ಟ ಅದು ತಾಮಸ. ಸೊ ಸಿಟಿ ಅಂದ್ರೆ ಕ್ಲಬ್ ಇರಲೇಬೇಕು, ತಾಮಸ ಹಳ್ಳಿಗಳಲ್ಲಿ ಕ್ಲಬ್ಗೆ ಬರೋದಿಲ್ಲ. ವನದಲ್ಲಿ ಕ್ಲಬ್ ಇದ್ರೆ ಏನಾಗುತ್ತೆ ಗತಿ, ಇಲ್ಲೇ ಇಲ್ಲ, ರೆಸಾರ್ಟ್ ಅಂತ ಕಾನ್ಸೆಪ್ಟ್ ತಂದುಬಿಟ್ರು ಪಾಪ. ವನಂ ಸಾತ್ವಿಕಂ ರಾಜಸಃ ಗ್ರಾಮ ದ್ಯೂತ ಸದನಂ ತಾಮಸಂ ಇತಿ ತ್ರೈವಿಧ್ಯಮ ಅಭಿಧಾಯ. ಇದು ವಾಸಸ್ಥಾನದಲ್ಲಿ ತಕ್ಕಂಥ ಮೂರು ವಿಧ ಇದೆ, ದ್ಯೂತ ಸದನಂ ತಾಮಸಂ ಇತಿ. ಅದಕ್ಕೆ ಪಾಂಡವರು ಎಲ್ಲಿ ಹುಟ್ಟಿದ್ರು, ಬದರಿಕಾಶ್ರಮದಲ್ಲಿ ಹುಟ್ಟಿದ್ರು. ಎಂಥ ಸ್ಥಳ ಅದು, ಸಾತ್ವಿಕ. ದುರ್ಯೋಧನ ಎಲ್ಲಿ ಹುಟ್ಟಿದ, ಹಸ್ತಿನಾಪುರದಲ್ಲಿ ಹುಟ್ಟಿದ. ಏನದು ಗ್ರಾಮ ಅಂದರೆ ರಾಜಸ, ಗೊತ್ತಾಯ್ತಾ, ಅದು ಕೂಡ ಹುಟ್ಟ ಕ್ರಮ ಸರಿ ಇದ್ದಿಲ್ಲ ಅಂದರೆ ತಾಮಸನೇ ಆಗೋಯ್ತು. ಸ ವನಂ ಸಾತ್ವಿಕಂ ರಾಜಸಃ ಗ್ರಾಮ ದ್ಯೂತ ಸದನಂ ತಾಮಸಂ. ಇವತ್ತು ಎಷ್ಟೋ ಸಿನಿಮಾ ಥಿಯೇಟರ್ನಲ್ಲಿ ಹುಟ್ಟಿದ್ರು, ಎಲ್ಲ ಹುಟ್ಟಿದ್ರು, ಏನಾಯ್ತು ಅಲ್ಲಿಗೆ ಹುಟ್ಟಿದ ಜಾಗ ಕೂಡ ಪರಮ ತಾಮಸವಾದ ಜಾಗ ಅದಾಗಾಯ್ತು ಅವರಿಗೆ. ತಾಮಸ ಮಿತಿ, ಒಬ್ರು ಯಾರೋ ಆಚಾರ ಮದುವೆ ಮಾಡಿದ್ರು ನಾವು ಧಾರವಾಡದಲ್ಲಿದ್ದಾಗ, ಭಾಳ ಹಿಂದೆ, ಮಂಗಳವಾರ ಮದುವೆ, ಆತ ಅಮಾವಾಸ್ಯೆ ಸಿನಿಮಾ ಥಿಯೇಟರ್ನಲ್ಲಿ ಮದುವೆ, ಗೊತ್ತಾಯ್ತಾ, ಮೂರು ಅಮಾವಾಸ್ಯೆ ಅವ್ರು ಹಿಡಿದು ಭಾರಿ ಪ್ರಸಿದ್ಧ ಆಗಿರೋ, ಗೊತ್ತಾಯ್ತಾ, ಬೆಳಗಾಂದಲ್ಲಿ ಮದುವೆ ಮಾಡಿದರು. ಅದು ಸಿನಿಮಾ ಆಜಾದ್ ಥಿಯೇಟರ್ ಅಂತ, ಅದು ಕೂಡ ಯಾವುದು ಮುಸ್ಲಿಂ ಥಿಯೇಟರ್ ಜೊತೆಗೆ, ಥಿಯೇಟ್ರು ಮುಸ್ಲಿಂ ಥಿಯೇಟ್ರು ಅಮಾವಾಸ್ಯೆ ದಿವಸ ಮದುವೆ, ಅದು ಹೇಗಿರ್ಬೋದು ಕೇಳಿದ್ರೆ ಹಠ, ಮಾಡೇ ಮಾಡ್ತೀವಿ, ಏನಾಗುತ್ತೆ ನೋಡಬೇಡ ಅಂತೇಳಿ. ಅದು ಶಾಸ್ತ್ರ, ಮತ್ತೆ ಶಾಸ್ತ್ರ ಪ್ರಶ್ನೆ ಮಾಡಿದಾಗ ಪ್ರತಿಗಾಮಿತನ ಬಂದಾಗಾಯ್ತು, ಶಾಸ್ತ್ರವನ್ನು ನೀವು ಫಾಲೋ ಮಾಡುವಾಗ ಎದುರಿಸ್ಬೇಕು ಅದನ್ನು. ಅದು ಆ ರೀತಿ ಯಾವಾಗ ಸಾತ್ವಿಕ ಜಾಗ ಹುಡುಕಬಾರ್ದು, ಕೆಟ್ಟ ಜಾಗ ಹುಡುಕಬಾರ್ದು. ಇವತ್ತು ಕಲಿಯುಗದಲ್ಲಿ ಏನಾಗಿದೆ, ಛತ್ರಗಳು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಸಾತ್ವಿಕ ಆಗೋ ಚಾನ್ಸಸ್ ಅಂತೂ ಭಾರಿ ಕಡಿಮೆ. ಏನಾಗಿರುತ್ತೆ ಅದು, ಏನಿರುತ್ತೆ, ಮಿನಿಮಮ್ ರಾಜಸ್ ಆಗ್ಬೇಕು, ಮಿನಿಮಮ್ ರಾಜಸ್ ಆಗ್ಬೇಕು. ಯಾತಕ್ಕೆ ಅಲ್ಲಿ ಮಾಡೋದೆಲ್ಲ ಫಸ್ಟ್ ಅಡುಗೆ ವ್ಯವಸ್ಥೆಯಿಂದಲೇ ಕೆಟ್ಟೋಗಿರುತ್ತೆ, ಮತ್ತು ಮಾಡೋ ಮಂತ್ರಗಳಿರೋದಿಲ್ಲ ಮೂರೈದಾರಿ ಕತೆ. ಆದರೆ ಅದು ಮಾಡಲೇಬೇಕು ಅಂತ ಭ್ರಮೆ ಬಂದುಬಿಡುತ್ತೆ, ದೇವಸ್ಥಾನ ಅವೆಲ್ಲ ಕೂಡ ವ್ಯವಸ್ಥೆ ಇರೋದಿಲ್ಲ ಮಾಡಬೇಕಲ್ಲಿ. ಅವಾಗ ಸಾತ್ವಿಕಕ್ಕೆ ಮಾಡ್ಬೇಕಾದ್ರೆ ಅಂತ ವ್ಯವಸ್ಥೆ ಮಾಡಿದ್ರೆ ಏನೂ ಕಷ್ಟ ಅಲ್ಲ. ನಹಿ ಅನಾದಿತೋ ಗುಣಕಾರ್ಯತಾಯಂ ದ್ಯೂತ ಸದನಂ ತಾಮಸಮಿತಿ ತ್ರೈವಿಧ್ಯಮ ವಿಧಾಯ ಮನ್ನಿಕೇತಂತು ನಿರ್ಗುಣಮಿತಿ ಚತುರ್ಥಿ ವಿಧ ಪ್ರದರ್ಶಿತ. ಇನ್ನೊಂದಿದೆ ನಾಲ್ಕನೇದು ಅಂತ ಹೇಳಿಬಿಟ್ರು. ನಿರ್ಗುಣಂ ಅಂದರೆ ವೈಕುಂಠ ಅಂತ ಅರ್ಥ, ಗೊತ್ತಾಯ್ತಾ? ನಿರ್ಗುಣಂ ಅಂದರೆ ಗುಣ, ಪ್ರಾಕೃತ ಗುಣರಹಿತವಾದದ್ದು ಅಂತ. ಸಾತ್ವಿಕ ರಾಯಸ ತಾಮಸ ಬರೋದು ಯಾವಾಗ? ಪ್ರಾಕೃತವಾಗಿದ್ರೆ, ಗೊತ್ತಾಯ್ತಾ? ವೈಕುಂಠ ಲೋಕ ಏನದು? ಅಪ್ರಾಕೃತ ಅಂದಮೇಲೆ ಏನದು? ನಿರ್ಗುಣ. ಈಗ ನೋಡಿರ ವೈಕುಂಠ ಲೋಕ ನಿರ್ಗುಣ ಅಂತ ಕರೆದ ಮೇಲೆ ಅದಕ್ಕೆ ಯಾವ ಅರ್ಥ ಇದೆಯೋ, ದೇವ್ರ ನಿರ್ಗುಣ ಅಂದರೆ ಅದೇ ಅರ್ಥ. ವೈಕುಂಠ ಲೋಕ ನಿರ್ಗುಣ, ಅಪ್ರಾಕೃತ. ದೇವ್ರ ನಿರ್ಗುಣ, ಅಪ್ರಾಕೃತ, ಸರಿ. ಅಷ್ಟು ಸಿಂಪಲ್ ಆನ್ಸರ್ ಅದು. ನಿರ್ಗುಣಂ ಇತಿ ವಿಷಯ ಪ್ರದರ್ಶಿತ. ನಹಿ ತೇನ ಮುಖ್ಯಂ ಗುಣಕಾರ್ಯತಾಯ ನಹಿ ಅನಾದಿತೋ ವನಾದಿತೋ ಗುಣಕಾರ್ಯತಾಯಾಂ ದೇವಾಲಯಾದೇಹೇ ಮಾತ್ರಯಾಪಿ ನಿರ್ವಿಶೇಷಂ ಪಶ್ಯಾಮಃ ಏನ ಮುಖ್ಯಂ ನಿರ್ಗುಣಪದಾಭಿಧೇಯಮಿತಿ ಚತುರ್ಥೀಂ ವಿಧಾಂ ಸಂಭಾವಯಾಮಃ. ಇದು ಪ್ರಶ್ನೆ ಇದು. ಯದಿ ಚ ಸಪ್ತಗುಣಕಾರ್ಯ ಜ್ಞಾನಾದಿ ಸಾಧನತೆಯ ತ್ರಿಷು ಸಾತ್ವಿಕತ್ವಾಧಿಕಂ ಗೌಣಮಭಿಹಿತಂ ಇದ ತದಾಪಿ ದೇವಾಲಯ ತುಳಸಿ ಕಾನನಾದೇರಪಿ ಸಾತ್ವಿಕತ್ವಮೇ ಭವೇ ನತು ನಿರ್ಗುಣತ್ವಮಿತಿ. ಅದಕ್ಕೂ ಒಂದು ಭಾರಿ ಯೋಚನೆ ಮಾಡಿ ಪ್ರಶ್ನೆ ಕೇಳ್ತಾನೆ. ಸಾತ್ವಿಕ ಅಂದರೆ ಸಾತ್ವಿಕದ ಮೇಲೆ ಇರೋ ಚಾನ್ಸಸ್ ಇಲ್ಲ, ಹೌದಲ್ಲೋ? ವನವಾಸ ವನ ಸಾತ್ವಿಕ, ತುಳಸಿ ವನ ಇನ್ನೂ ಸಾತ್ವಿಕ, ಅಷ್ಟೇ. ಸಾತ್ವಿಕ ಬಿಡಾಗಿಲ್ಲ ನೀವೀಗ. ದೇವಸ್ಥಾನ ಸಾತ್ವಿಕ, ವಿಷ್ಣು ದೇವಸ್ಥಾನ ಇನ್ನೂ ಭಾರಿ ಸಾತ್ವಿಕ, ಎಷ್ಟು ಹೇಳಬೇಕು ಹೊರತು ಬಿಡಲಕ್ಕ ನಿರ್ಗುಣ ಅಂತ ಹೇಗಂದ್ರೆ ನೀವೀಗ? ಅದಕ್ಕೆ ಹೇಳ್ತಾರೆ, ಮನ್ನಿಕೇತಂ ಮದ್ರೂಪಂ ನಿಕೇತನಮಿತ್ಯನೇನ ಅರ್ಥಾಂತರಸ್ಯ ಅತ್ಯುತ್ತಮಸ್ಯ ಸೂಚಿತತ್ವಾತ್. ಅದಕ್ಕೆ ಮದ್ಗೃಹಂ ಮದ್ರೂಪಂ ನಿರ್ಗುಣ ಅಂತ ಹೇಳಿದರೆ ಅಪ್ರಾಕೃತ ಅಂತ ಹೇಳಿದ್ರಿಂದ ನ್ಯಾಚುರಲಿ ಇವೆಲ್ಲ ಏನಾಯ್ತು, ಅದಕ್ಕೆ ಕಡಿಮೆ ಆಗೋಯ್ತ. ನಿರ್ಗುಣ ತಾಯ ಮುಖ್ಯಾಯ ಇವ ಶಿಷ್ಟತಮತ್ವಾತ್ ಏತೇನ ಏತದಪಿ ಸೂಚಯಿತು. ಸೊ ನಿರ್ಗುಣ ಅಂದರೆ ಮುಖ್ಯಾರ್ಥವಾದ ನಿರ್ಗುಣ, ದೇವ್ ನಿರ್ಗುಣ ಅಂತ ಕರಿತೇವಲ್ಲ ಅಂಥ ನಿರ್ಗುಣ ಅಂತ ಕರೆದಿದ್ದರಿಂದ ಇವ ಅತ್ಯಂತ ತುಳಸಿ ವನಾದಿಗಳು ಭೂಲೋಕದಲ್ಲಿ ಎಷ್ಟೇ ಇದ್ರೂ ಕೂಡ ಸ್ಟಿಲ್ ಅವೇನೋವು ಪ್ರಾಕೃತನೇ. ವೈಕುಂಠ ಲೋಕದಲ್ಲಿ ಮಾತ್ರ ಅಪ್ರಾಕೃತ. ಅದೆಲ್ಲ ದಾಸರು ಹೇಳ್ತಾರೆ, ಇಲ್ಲೂ ಮರ ಗಿಡ ಎಲ್ಲ ಉಂಟಲ್ಲಿ, ಅವೆಲ್ಲ ಎಂಥ ಮರ ಗಿಡಗಳು ಎಲ್ಲ ಕೂಡ ಅಪ್ರಾಕೃತಗಳಾದ್ದರಿಂದ ಇದಕ್ಕೆ ಅದಕ್ಕೆ ಹೊರಸಕ್ಕೆ ಬರೋದಿಲ್ಲ. ನಿಕೇತನ ಮಿತ್ಯನೇನ ಅರ್ಥಾಂತರಸ್ಯ ಅತ್ಯುತ್ತಮಸ್ಯ ಸೂಚಿತತ್ವ ನಿರ್ಗುಣತಾಯ ಮುಖ್ಯಾಯ ಇವ ಶಿಷ್ಟತಮತ್ವ ತೇತೇನ ಏತದಪಿ ಸೂಚಯತಿ ವನಾದೌ ಅಪಿ ತಥಾ ಅನುಸಂಧಾನವತಃ ತದಪಿ ನಿರ್ಗುಣಮೇವ. ಅದೇ ಇನ್ನೊಂದು ಹೇಳಿದ್ರಿ, ಈಗ ಇಲ್ಲಿ ವನಾದಿಗಳು ಹೋಗಿ ಸಾತ್ವಿಕವಾದ ವನಕ್ಕೆ ಹೋಗಿದ್ದ, ಅದು ಸಾತ್ವಿಕ ವನ ಹೌದು, ಆದರೆ ಅನುಸಂಧಾನ ಹೇಗಿದೆ ಈಗ? ಆ ನಿಕೇತನ ವನದಲ್ಲೂ ಇದು ಕಾಪಾಡೋದು ದೇವರನ್ನು ತಿಳ್ಕೊಂಡ್ಬಿಡ್ತಾರೆ, ಅದು ನಿರ್ಗುಣ. ಅದಕ್ಕೆ ಅವ್ನು ತಿಳ್ಕೊ ವಸ್ತುವನ್ನು ಜಡಪದಾರ್ಥ ತಿಳ್ಕೊಂಡಿರೋ ಒಳಗಿರೋ ದೇವರು ಚಿಂತನೆ ಮಾಡ್ತಿದ್ದಾನೆ, ಆದರೆ ಅವನ ಪಾಲಿಗೆ ಏನದು? ಅದಕ್ಕೆ ಜೀವನ್ಮುಕ್ತಿ ಅಂತ ಕರೀತಾರೆ. ಅಂಥವ್ರಿಗೆಲ್ಲ ಏನಂತ ಕರೀತಾರೆ? ಜೀವನ್ಮುಕ್ತ. ಮುಕ್ತಿಯಲ್ಲಿ ಇದ್ದಾಗೇ ಇರ್ತಾರೆ, ವೆರಿ ಲಿಟಲ್ ಡಿಫ್ರೆನ್ಸ್ ಇದ್ದಾಗಲೇ. ಆದ್ದರಿಂದ ವನವಾಸಕ್ಕೆ ಹೋದ ಸಾತ್ವಿಕ ಮುಗಿದೋಯ್ತು ಅಷ್ಟೇ. ಆದರೆ ಅನುಸಂಧಾನ ಇರಬೇಕು, ವನವಾಸದಲ್ಲಿ ಮುಖ್ಯವಾಗಿ ದೇವರಿದ್ದಾನೆ ತಿಳ್ಕೊಂಡ್ಬಿಟ್ಟಾಗ ಏನಾಗುತ್ತದೋ ಅದು ನಿರ್ಗುಣ. ಆ ಅಂತ ತಲುಪತ್ತೆ, 100% ನಿರ್ಗುಣ ಅಲ್ಲ ಅದು, ಅದು ಸ್ಟಿಲ್ ಆ್ಯಸ್ ಇಫ್ ನಿರ್ಗುಣ ಇದ್ದಾಗಲೇ. ಎಫೆಕ್ಟ್ ಬಂದಿದ್ದರಿಂದ ಇವತ್ತು ಕರೆಂಟ್ ಇಲ್ಲ, ಮುಟ್ಟಿದ ಏನೂ ಆಗಲಿಲ್ಲ, ಕರೆಂಟ್ ಇದೆ ಇದ್ರಲ್ಲಿ ಮುಟ್ಟಿದ ಏನೂ ಆಗಲಿಲ್ಲ, ಎಫೆಕ್ಟ್ ಇಸ್ ಸೇಮ್. ಟ್ಯಾಕ್ ಕೊಡಲಿಲ್ಲ ಅಂಬುದು ಸೇಮ್, ಆ ಸೇಮ್ ಆಯ್ತಲ್ಲ. ಆ ಥರ ಬರೋದ್ರಿಂದ ಜೀವನ್ಮುಕ್ತರೆಲ್ಲ ಹೇಗಿರ್ತಾರೆ ಭೂಲೋಕದಲ್ಲಿದ್ದರೂ ಕೂಡ? ವೈಕುಂಠದಲ್ಲಿ ಇದ್ದಾಗಿರ್ತಾರೆ. ಅದೆಲ್ಲ ವರ್ಣನೆ ಮಾಡ್ತಾರೆ. ನಾಲ್ಕು ಗುಣ ಒಪ್ಪಿದ್ದಾರೆ ಈಗ, ಅಲ್ಲ ಇದನ್ನೇ ಒಪ್ಪಿದ್ದು, ನಾಲ್ಕನೇ ವಿಧ ಒಪ್ಪಿದ್ದು, ಒಪ್ಪಿ ಹೇಳ್ತಿರೋದಿಲ್ಲ, ಅದನ್ನು ಹೇಳ್ತಿದ್ದೀವಿ ಅಂತ ಅರ್ಥ. ಅವ್ರಿಗೆ ಮೊದಲು ಪ್ರಶ್ನೆ ಹಾಕ್ಕೊಂಡ್ರು, ಏನು ಸಾತ್ವಿಕಾದಿ ಭೇದೇನ ಕರ್ತಾದಿ ದೈವಿಧ್ಯವೇ ಸತ್ತಾನದ ಸರ್ವತ್ರ ಏತತ್ತು ಚತುರ್ವಿಧ್ಯವೆಚ್ಚತೆ, ನಾಲ್ಕನೇದು ಹೇಳ್ತೀರಲ್ಲ ಹೇಗೆ ಸಾಧ್ಯ ಅಂತ ಕೇಳಿದರೆ ಈ ರೀತಿ ಸಾಧ್ಯ ಅಂತ ಹೇಳಿದರು. ನಾಲ್ಕು ಹೇಳಿದರೆ ಮೂರೇ ಹೇಳಬೇಕು ನ್ಯಾಯವಾಗಿ. ಭಾಗವತ ನಾಲ್ಕನ್ನು ಹೇಳಿಬಿಟ್ಟಿದ್ದಾರೆ ಕರೆಕ್ಟೇ, ಬಟ್ ಅದು ಹೇಗೆ ಕೊಡುತ್ತೆ ಅಂತ ಕೇಳಿದರೆ ಈ ಅರ್ಥದಲ್ಲಿ ಕೊಡುತ್ತೆ, ಅತ್ಯುತ್ತಮ ಅರ್ಥದಲ್ಲಿ ಕೊಡುತ್ತೆ ಅಂತ ಹೇಳಿದರು. ನಿರ್ಗುಣತಾಯ ಮುಖ್ಯಾಯ ಇವ ಶಿಷ್ಟತಮತ್ವ, ಶಿಷ್ಟತಮ ಅಂದರೆ ತುಂಬ ಹೊಂದತಕ್ಕಂಥ ಅರ್ಥ ಅಂದರೆ ಅದು. ಈತ ಭಾಗವತಲ್ಲೇ ಬಂದಿರು ನಾಲ್ಕು ವಿಧ, ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ರು, ಒಪ್ಪಲೇಬೇಕಾದ್ರೆ ಯಾವ ಅರ್ಥದಲ್ಲಿ ಏನು ಬಂದರೆ ಪ್ರೂವ್ ಮಾಡಿದ್ರು ಅಷ್ಟೇ. ಏತೇನ ಏತದಪಿ ಸೂಚಯಿತಿ ವನಾದ ತಥಾ ಅನುಸಂಧಾನವತಃ ತದಪಿ ನಿರ್ಗುಣಮೇವ. ಸಾತ್ವಿಕಾದ್ಯುಕ್ತಿಸ್ತು ತದಭಾವದಶಾಮಾವೇತಿ. ಯಾವಾಗ ಅದಿರಲಿಲ್ಲ, ಸಾತ್ವಿಕಾದಿಗಳನ್ನು ಯಾವಾಗ ಕೌಂಟ್ ಮಾಡ್ತೀವಿ ಅಂದರೆ ದೇವರ ಅನುಸಂಧಾನ ಇಲ್ಲದೆ ಹೋದ ಕಾಲಕ್ಕೆ ಸಾತ್ವಿಕ ರಾಜಸ ತಾಮಸ ಅಷ್ಟೇ. ದೇವರ ಸಂಧಾನ ಬಂದಾಗ ಅದು ಅಬೌದಟ್ ಅದ್ರ ಮೇಲೆ ಹೋಗಿಬಿಡುತ್ತೆ, ಅದರಿಂದ ಯೋಚನೆ ಇಲ್ಲ. ಅನಾ ವನಾದಿ ಕಮಪಿ ನ ವನಾದಿತ್ವೇನ ಇವ ಸಾತ್ವಿಕಾದಿ ಭಾವ ಮಾಪದ್ಯತೆ. ಮತ್ತು ವನಾದಿಗಳು ಕೂಡ ಸಾತ್ವಿಕ ಆಗಲಿಕ್ಕೆ ಏನು ಕಾರಣ ಅಂದರೆ ಅಲ್ಲಿ ದೇವರ ಸನ್ನಿಧಾನ ಇರೋದು ಜಾಸ್ತಿ, ಋಷಿಮುನಿಗಳೇ ಇರ್ತಾರೆ, ಅದರಿಂದಾಗಿ ಬಂದ ಎಫೆಕ್ಟ್ ಅದು. ಸಾಮಾನ್ಯ ಋಷಿಗಳು ಅಂತಷ್ಟು ನಮಗೆ ಏನು ನೆನಪಾಗುತ್ತೆ? ಆಶ್ರಮ. ಆಶ್ರಮ ಅಂದರೆ ಏನು ನೆನಪಾಗುತ್ತೆ? ಕಾಡು. ಇದೆಲ್ಲ ಸಾಮಾನ್ಯ ಲಿಂಕ್ ಅವೆಲ್ಲ ಒಂದಕ್ಕೊಂದು. ತಥಾಸತಿ ನಿಯಮೇನ ಸತ್ವ ಜ್ಞಾನಾದಿ ಸಾಧಕತ್ವ ಅಪತ್ಯ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಅಷ್ಟೇ ಅರ್ಥ ಇಟ್ಕೊಂಡ್ಬಿಟ್ರೆ ಏನಾಗುತ್ತಾಗ ಕಾಡಿಗೆ ಹೋದವರೆಲ್ಲ ಉದ್ಧಾರ ಆಗಬೇಕು. ಕಾಡಿಗೆ ಹೋದ್ರೆ ಉದ್ಧಾರ ಆಗೋದಿಲ್ಲ, ಅದಕ್ಕೆ ಅದು ಭಯ ಇರುತ್ತವ್ರು. ಯಾರಿಗೆ ದೇವ್ರ ಬಗ್ಗೆ ಎಚ್ಚರಿಕೆ ಇಲ್ಲ, ಕಾಡಿಗೆ ಹೋದ್ರೂ ಅಷ್ಟೇ, ಊರಲ್ಲಿದ್ರು ಅಷ್ಟೇ. ಆದ್ದರಿಂದ ಮುಖ್ಯಾರ್ಥ ತಗೋಬೇಕು ಅಂತ ಅರ್ಥ. ಇತ್ಯಾದಿಕ ಮಯುಕ್ತಂ ಸ್ಯಾಮ್ ತಥೋ ಯಥಾ ರಷ್ಯಾ ಸ್ನಿಗ್ಧಾ ಇತ್ಯಾದಿನ ಸಾತ್ವಿಕಾದಿ ಭೇದೇನ ಉಕ್ತಾನಾಮಪಿ ನ ಸ್ವಾದುತ್ವಾದಿನ ತತ್ವ. ಇಲ್ಲಿ ರಷ್ಯಾ ಸ್ನಿಗ್ಧ ಇತ್ಯಾದಿ ಹೇಳಬೇಕಾದ್ರೆ ಸ್ವಾದುತ್ವ ಅಷ್ಟೇ ಗಮನಿಸಲಿಲ್ಲ, ಬೇರೆ ಪದಾರ್ಥ ಹೇಳಿದ್ದಾರೆ. ತಥಾ ಸತಿ ಬಹು ವಿಪ್ಲವಾಪತ್ತೇ, ಬರೀ ಸ್ವಾದುತ್ವ ಅಷ್ಟೇ ಹೇಳೋದಾದರೆ ಕೆಟ್ಟದ್ದು ಭಾರಿ ಸ್ವಾದವಾಗಿರುತ್ತೆ, ಕೆಟ್ಟದ್ದು ಭಾರಿ ಸ್ವಾದ ಆಗಿರುತ್ತೆ. ಟೊಮೆಟೊ ಸಾರು ಭಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರಲ್ಲ, ಈ ಸಾರಿಗಿಂತ ಭಾರಿ ಜೋರು ಇರುತ್ತೆ. ಸಮತ ಸ್ವಾದ ಇದೆ, ಸಾತ್ವಿಕತ್ವ ಇಲ್ಲ. ನಿಷಿದ್ಧ ಪದಾರ್ಥಗಳಲ್ಲಿ ಬೆಣ್ಣೆ ತೋರಿಸಿರಲ್ಲಿ ನೋಡಿರ್ಬೇಕಲ್ಲ ಕೂಡ, ಬೆಣ್ಣೆ ಎಷ್ಟು ಬೇಸೇರಿಸ್ತಾರೆ, ಎಲ್ಲ ಹಂದಿ ಕೊಬ್ಬಿಗೆ ಬೇಸೇರಿಸ್ಬಿಡ್ತಾರೆ. ಅದು ಯಾವ ಕಲಿಯುಗದಲ್ಲಿ ಯಾವುದನ್ನು ಪ್ಯೂರ್ ತೊಗೊಳಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಕಾಲ ತಂದುಬಿಡ್ತಾರೆ. ಗೊತ್ತಿಲ್ಲದ ಹಣೆವರು ಏನಾಗಿರ್ಬೇಕು, ಪಾಪ ಚೀಪ್ ಎಂಬುದು ಹೋಗ್ಬಿಡೋದು ಆ ಕಡೆಗೆ, ಎಲ್ಲ ಕಡೆ ಮೋಸ. ಅದು ಆ ರೀತಿ ಮಾಡಿದಾಗ ನಿಜವಾಗ್ಲು ಬರೀ ಸ್ವಾದುತ್ವ ಅಂದು ಟೆಸ್ಟ್ ಆಗೋದಾಗಿದ್ದರೆ ಗತಿ ಏನಾಗ್ತಿತ್ತು. ಅದಕ್ಕೆ ರಷ್ಯಾ ಆ ಥರ ಅಕ್ಷರ ಹೇಳಿದ್ರೆ ಹೊರತು ರುಚಿ ಹೇಳಲಿಲ್ಲ. ರುಚಿ ಇವೆಲ್ಲ ಇರಬಾರದು, ಎಲ್ಲದಕ್ಕೂ ರುಚಿ ಕಾಮನ್ನೇ, ಬಟ್ ಇದು ಬಿಟ್ಬಿಟ್ರೆ ರುಚಿ ಇದ್ರೆ ಅರ್ಥ ಇಲ್ಲ, ಅದನ್ನು ಹೇಳಿದ್ರು. ತಥಾ ಸತಿ ಬಹು ವಿಪ್ಲವಾಪತ್ತೇ, ಬರೀ ಸ್ವಾದುತ್ವ ತೊಗೊಂಡ್ಬಿಟ್ರೆ ಭಾರಿ ವಿಪ್ಲವ ಬರುತ್ತೆ. ಕಿಂ ನಾಮ ಸಜ್ಞಾ ರಥನೇ ತೊಗೊಂಬಿಡಿ, ಈಗ ಬರೀ ಸ್ವಾದುತ್ವ ತೊಗೊಂಡು ರಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ಸ್ವಾದುತ್ವ ಎಕ್ಸ್ಪೆಕ್ಟ್ ಮಾಡೋದು, ರಥ ಹೇಗೆ ಮಾಡ್ತಾನೆ ಅವನು. ಆದ್ದರಿಂದ ಸ್ವಾದುತ್ವ ಬೇರೆ, ರಷ್ಯಾಸ್ನಿಗ್ಧ ಅನ್ನೋ ಪದ ಬೇರೆ. ಕಿಂ ನಾಮ ಸಜ್ಞಾನ ಸಾಧನತ್ವಾದಿ ಅವಸ್ಥಾ ವ್ಯವಸ್ಥೆಯಿತು ವ್ಯವಸ್ಥೆಯೈವ. ಆದ್ದರಿಂದ ಸಾಧುತ್ವಾದಿಗಳು ಬರೋದು ಯಾವಾಗ, ಸಜ್ಞಾನ ಸಾಧನತ್ವಾದಿ ಅವಸ್ಥಾ ವ್ಯವಸ್ಥೆಯೈವ. ಜ್ಞಾನ ಸಾಧನ ಆಗಬೇಕು, ಅದು ಸಜ್ಞಾನ ಆಗಬೇಕು ಆಮೇಲೆ. ಜ್ಞಾನ ಸಾಧನ ಸಜ್ಞಾನ ಆಗ ಅದನ್ನು ಏನಂತ ಕರೀತಾರೆ, ಸಾತ್ವಿಕ. ಇಲ್ಲಿ ಹೊರ ಪ್ರಯೋಜನಕ್ಕೆ ಬರಲ್ಲ. ಹಾಗೆ ಆಹಾರಾದಿಗಳು ಹಾಗೇನೆ. ಸಾಪಿ ಪುರುಷ ದೇಶಾದಿ ವ್ಯವಸ್ಥೆಯೈವ ವ್ಯವಸ್ಥಿತ ಯಶ ಯತ್ರ ಯದಾ ಯದಾ ಇವ ಶರೀರೇಂದ್ರಿಯ ಉಪಚಾಯಕತೆಯ ಸಜ್ಞಾನೋಪಯೋಗಿ ತದೇವ ತಶ್ಚ ತತ್ರ ಸದಾ ತಾತ್ವಿಕಮಿತಿ. ಫೈನಲ್ ಹೇಳ್ತಾರೆ, ಸಾಪಿ ಪುರುಷ ದೇಶ ಆದಿ ವ್ಯವಸ್ಥೆಯೈವ. ಪುರುಷ ಸಾತ್ವಿಕಾದಿ ಪುರುಷರು, ದೇಶ ಸಾತ್ವಿಕಾದಿ ದೇಶಗಳು. ವ್ಯವಸ್ಥಿತ ಯಸ್ಯ ಯತ್ರ ಯದಾ ಯದಾ ಇವ ಯಶ ಯತ್ರ ಯದಾ ಯದಾ ಇವ ಶರೀರೇಂದ್ರಿಯ ಉಪಚಾಯಕತೆಯ ಸಜ್ಞಾನೋಪಯೋಗಿ. ಶರೀರೋಪಚಯ ಆಗಬೇಕು, ಇಂದ್ರಿಯೋಪಚಯ ಆಗಬೇಕು, ದೇಹ ಬೆಳೆಸ್ಬೇಕು ಕರೆಕ್ಟೇ. ಯಾತಕ್ಕೆ ಜ್ಞಾನ ಸಂಪಾದನೆ ಅನುಕೂಲ ಆಗಲಿ ಅಂದರೆ ಬೆಳೆಸ್ಬೇಕು. ಇಂದ್ರಿಯಗಳು ಸರಿಯಾಗಿರ್ಬೇಕು, ಕಣ್ಣು ಫಸ್ಟ್ ಕ್ಲಾಸಾಗಿ ಕಾಣಬೇಕು. ಯಾರು ಸಿನಿಮಾ ನೋಡ್ಲಕ್ಕೋ ಇದಕ್ಕೋ ನೋಡೋದಕ್ಕೆ ಮಾಡದಿರೋದು ವಾಸಿ ಆಗ ಕುರುಡುತನ ಅಂಬೋದು ಏನದು, ಮಚ್ ಬೆಟರ್. ಆದರೆ ದೇವ್ರ ವಿಗ್ರಹ ನೋಡಬೇಕು, ಅದು ಸರಿಯಾದ. ಶರೀರ ಉಪಚಯ ಇಂದ್ರಿಯ ಉಪಚಯ. ಶರೀರ ಉಪಚಯ ಆಗೋದು ಅಂದ್ರೆ ಏನೋ, ಶರೀರ ಅಷ್ಟಪುಷ್ಟವಾಗೋದು, ಅದು ಲಾಭ ಪಡೆಯೋದು, ಇಂದ್ರಿಯಗಳು ಲಾಭ ಪಡೆಯೋದು. ಆದರೆ ಉದ್ದೇಶ ಎಂದರೆ ಸಜ್ಞಾನ ಉಪಯೋಗಿ, ಸಜ್ಞಾನಕ್ಕೆ ಉಪಯೋಗ ಆಗಬೇಕೇ ಹೊರತು ದುರ್ಜ್ಞಾನಕ್ಕೆ ಉಪಯೋಗ ಆಗಬಾರದು. ತದೇವ ತಶ್ಚ ತತ್ರ ಸದಾ ಸಾತ್ವಿಕ ಮಿತಿ, ಸಾತ್ವಿಕ ಅಂತ ಕರೆಯೋದಿಲ್ಲ. ಉದಾಹರಣಸ್ಯ ಅಹಿಂಸಾದಿವತ್ತ ತಾದೃಶ ವಸ್ತು ಜ್ಞಾಪನೇ ನೈವ ಚರಿತಾರ್ಥತ್ವ. ಉದಾಹರಣ ಇದೆಯಲ್ಲ, ಅಹಿಂಸಾದಿವತ್ ತಾದೃಶ ವಸ್ತು ಜ್ಞಾಪನೇನೈವ ಪ್ರೀತಾರ್ಥತ್ವ. ಹೊರಗಿನ ಉದಾಹರಣೆಗಳೆಲ್ಲ ಯಾತಕ್ಕೆ ಬರುತ್ತೆ ಅಂದರೆ ಅಹಿಂಸಾದಿಗಳು ಹೇಗೋ ಹಾಗೆ ಮುಖ್ಯವಾದ ಅರ್ಥದಲ್ಲ, ಸೆಕೆಂಡರಿ ಸೆನ್ಸ್ನಲ್ಲಿ ಉಪಯೋಗ ಬಂತಷ್ಟೇ. ಆ ಮುಖ್ಯವಾದ ಉಪಯೋಗ ಮಾತ್ರ ಅಧ್ಯಾತ್ಮವಾದಾಗ ಮಾತ್ರ ಉಪಯೋಗ. ಪ್ರಾಯ ತೇಷಾಮೇವ ತಥಾತ್ವೇನ ಗ್ರಹಣ ಸಂಭವಾದಿತಿ. ಸಜ್ಞಾನ ಸಾಧನತ್ವಾದಿ ಅವಸ್ಥೆಯ ವ್ಯವಸ್ಥೈವ ಇತಿ ವಕ್ತವ್ಯಂ. ಅದಕ್ಕೇನೆ ತೇಷಾಮೇವ ತಥಾತ್ವೇನ ಗ್ರಹಣ ಸಂಭವಾದಿತಿ, ಸಜ್ಞಾನ ಸಾಧನತ್ವಾದ್ಯ ಅವಸ್ಥೆಯ ವ್ಯವಸ್ಥೈವ ಇತಿ ವಕ್ತವ್ಯ. ಯಾವ ಕೊನೆಗೆ ಎಂಡ್ ಎಲ್ಲಿ ಮಾಡಬೇಕು ಅಂತ ಕೇಳಿದರೆ, ಜ್ಞಾನ ಸಾಧನ ಫಸ್ಟ್, ಸಜ್ಞಾನ ಸಾಧನ ಎರಡು. ಎರಡಿಲ್ಲದೆ ಹೋದರೆ ಯಾವ ಧರ್ಮವೂ ಧರ್ಮ ಆಗೋದಿಲ್ಲ ಅಷ್ಟೇ. ತಥೈವ ವನಾಧಿಕಮಿ ಯಶ ಯದಾ ಯತ್ರ ಗುಣಕೃತ ಮನೋವಿಕಾರ ಮನೋ ಅವಿಕಾರಕಾರಕಂ ತಶ್ಚ ತತ್ರ ತದಾ ನಿರ್ಗುಣಮಿತಿ. ವನಕ್ಕೆ ಹೋದಾಗ ಗುಣಕೃತವಾದಂತಹ ಮನಸ್ಸಿದೆ, ಅದಕ್ಕೆ ವಿಕಾರಾದಿಗಳು ಆಗದೆ ಹೋಗ್ಬಿಟ್ಟಾಗ ಏನಾಯ್ತದ, ನಿರ್ಗುಣ. ಅದಕ್ಕೆ ಮನಸ್ಸೆಲ್ಲ ಗುಣದಿಂದನೇ ಬಂದಿರೋದು, ಆದರೆ ಎಫೆಕ್ಟ್ ಏನಾಯ್ತಲ್ಲಿ, ಗುಣದ ಎಫೆಕ್ಟನ್ನು ಮೀರಿಬಿಟ್ಟವನು ವನಕ್ಕೆ ಹೋದಾಗ, ಆಗ ನಿರ್ಗುಣ ಅಂತ ಕರೀತಾರೆ. ತತ್ವಂಚ ವನಾದೀನಾಂ ಗೌಣಾನಾಂ ತತಯೇವ ಸ್ವಸ್ವಕಾರ್ಯಕಾರಣ ಶಕ್ತಿಮತಾಪಿ ಏವಂ ಅನುಸಂಧಾನೇನ ಬಹುಕಾಲಿಕೇನ ಭವಿಷ್ಯತಿ ಇತಿ ಭವಿತವ್ಯಂ ತದಾದರವತ ಭಾಗವತೇನೆ ಇತಿ ಸಾಧುಕ್ತಂ ಮನ್ನಿಕೆ ತಂದು ನಿರ್ಗುಣಂ ಇತಿ. ಅದಕ್ಕೆ ಮನ್ನಿಕೆ ತಂದು ನಿರ್ಗುಣಂ ಹೇಳಿದ್ರಲ್ಲ, ಸರಿಯಾಗಿ ಹೇಳಿದ್ದಾರೆ. ಸ್ವಸ್ವಕಾರ್ಯಕರಣ ಶಕ್ತಿಮತಾಪಿ ಏವಂ ಅನುಸಂಧಾನೇನ ಬಹುಕಾಲಿಕೇನ ಭವಿಷ್ಯತಿ. ಎಂಥ ಶಕ್ತಿ ಇದ್ದವರಿಗೂ ಕೂಡ ಇದು ಬರೋದು ಯಾವಾಗ, ಇದು ಬಹುಕಾಲ ಅನುಷ್ಠಾನ ಬಹುನಾಮ ಜನ್ಮನಾಮಂತೆ ಬರತಕ್ಕಂಥದ್ದು. ಅದು ಯಾರಿಗೆ, ತತ್ರ ಆಧಾರವತ ಭಾಗವತೇನ. ಆದ್ದರಿಂದ ಯಾವಾಗಲೂ ಕೂಡ ಭಾಗವತನಾದವನು ಏನು ಮಾಡಬೇಕು, ಆಧಾರ ಇಟ್ಕೊಂಡು ಇದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಒಂದು ಫೈನ್ ಡೇ ಅವನಿಗೆ ಏನು ಸಿಗುತ್ತದೋ, ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ.
ಅನ್ಯತ್ ಗುಣನಿವೃತ್ತಿ ಪ್ರಕರಣೇ ಅನ್ಯತ್ ಗುಣನಿವೃತ್ತಿ ಪ್ರಕರಣೇ ವಕ್ಷಾಮಹ ಇತಿ. ಇನ್ನು ಮುಂದೆ ಗುಣನಿವೃತ್ತಿ ಪ್ರಕರಣ ಅಂತ ಒಂದು ಪ್ರಕರಣ ಇದೆ, ಅದರಲ್ಲಿ ಹೇಳ್ತೇವೆ ಅಂತ ಅರ್ಥ. ಅಂದರೆ ಒಂದೊಂದು ಅನಿಕೇತ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಕೇಳಿರೋ ಪದ, ಅದಷ್ಟು ಬಿಡಿಸಿ ಬಿಡಿಸಿ ಅರ್ಥವನ್ನು ಹೇಳಿ. ಅನಿಕೇತ ಶಬ್ದ ಹೇಗೆ ಮಾಡಬೇಕು? ಪ್ರಾಸಂಗಿಕ ಏನು ಮಾಡ್ಕೊಂಡಿರೋದನ್ನ ತೀರ್ಥಾಟನ ವಿಷಯ ತಂದು. ಅನಿಕೇತ ಅಂತ ಹೇಳಿದರೆ ಮನೆ ಇಲ್ಲದೆ ಇರೋದು, ತೀರ್ಥಯಾತ್ರೆ ಮಾಡೋದು ಅಂತ ಆಯ್ತಲ್ಲ. ಇದೊಂದು ರೀತಿ ಅದು ಎರಡು ಅನಿಕೇತ ಪದಕ್ಕೆ ಇಂಪ್ಲೈಡ್ ಮೀನಿಂಗ್ ಏನಾಯಿತು? ತೀರ್ಥಯಾತ್ರೆ ಅಂತಾನೆ. ಎರಡಕ್ಕೆ ಅರ್ಥ ತಿಳಿಸಿ, ತೀರ್ಥಯಾತ್ರೆ ಜಡತೀರ್ಥಯಾತ್ರೆ ಅಲ್ಲ, ಅನಿಕೇತ ಆದರೆ ಬರೀ ಮನೆ ಬಿಟ್ಟಿರೋದಲ್ಲ, ಬರೀ ಸಾತ್ವಿಕ ವಾಸನೂ ಅಲ್ಲ, ನಿರ್ಗುಣ ವಾಸ ಆಗಬೇಕು. ನಿರ್ಗುಣ ವಾಸ ಅಂದರೆ ದೇವರೇ ನಮಗೆ ಆಧಾರ ಅಂತ ಭಾವಿಸಿಬಿಟ್ರೆ ಏನಾಯ್ತು ಅಲ್ಲಿಗೆ? ಸರಿ ಹೋಯ್ತು. ಪ್ರಾಕ್ ಕೈವಲ್ಯ ಶಿಕ್ಷಣಾವಸರೇ ಸ್ವಸ್ಯ ಕರ್ತೃತ್ವಂ ಭೋಕ್ತೃತ್ವಂ ದೇಹೇಂದ್ರಿಯ ಸ್ವಾಮಿತ್ವಂ ತ್ಯಾಜ್ಯಂ ತತ್ಯಾಗ ಏವ ಕೈವಲ್ಯಂ ತದ್ರೂಪೇಣ ಅಸ್ತೇಯೇನ ಚ ಶೀಘ್ರಮೇವ ಅಪರೋಕ್ಷ ಜ್ಞಾನಂ ಭವತಿ ತತಃ ಸರ್ವ ಸಾಂಸಾರಿಕ ದುಃಖ ನಿವೃತ್ತಿ ರೂಪೋ ಮೋಕ್ಷೋಪಿ ಇತ್ಯಭಿಹಿತಂ ತತ್ರ ಯಥಾ ಅಸ್ತೇಯಂ ಅಂತರಂಗ ಸಾಧನಂ ತಥಾ ಇದಮಪಿ ಇತ್ಯಾಶಯೇನಾಹ ವಿವಿಕ್ತಂ ಶಿಕ್ಷೇದಿತಿ. ವಿವಿಕ್ತ ದೇಶ ಸೇವಿತ್ವ ಐಶ್ವರ್ಯಟಾಗಿರ್ಬೇಕು ಯಾವಾಗಲೂ ಕೂಡ. ಪ್ರಾಕ್ ಕೈವಲ್ಯ ಶಿಕ್ಷಣಾವಸರೇ ಸ್ವಸ್ಯ ಕರ್ತೃತ್ವಂ, ಕೈವಲ್ಯವನ್ನು ಹೇಳೋ ಪ್ರಸಂಗದೊಳಗೆ ಸ್ವಸ್ಯ ಕರ್ತೃತ್ವಂ ಭೋಕ್ತೃತ್ವಂ ದೇಹೇಂದ್ರಿಯ ಸ್ವಾಮಿತ್ವಂ ತ್ಯಾಜ್ಯಂ. ತರ ಕರ್ತೃತ್ವ ಇದೆ ಅಂತ ತಿಳ್ಕೋಬಾರ್ದು, ಭೋಕ್ತೃತ್ವ ತಿಳ್ಕೊಳ್ಬಾರ್ದು, ದೇಹೇಂದ್ರಿಯ ಸ್ವಾಮಿತ್ವ ತಿಳ್ಕೊಳ್ಬಾರ್ದು ಅಂತ ಹೇಳಿದರು. ಅದಕ್ಕೆ ತತ್ಯಾಗ ಏವ ಕೈವಲ್ಯಂ, ಅದು ಬಿಡೋದನ್ನೇ ಕೈವಲ್ಯ ಅಂತ ಕರೆದು. ತದ್ರೂಪೇಣ ಅಸ್ತೇಯನೇಚ, ಅಸ್ತೇಯ ಇನ್ನೊಂದು ಫಾರಂ ಅಂತ ತಿಳಿಸಿದರು. ಇದರಿಂದ ಏನಾಯಿತು? ಶೀಘ್ರವೇ ಅಪರೋಕ್ಷ ಜ್ಞಾನಂ ಭವತಿ. ಇದು ಇಂಪಾರ್ಟೆಂಟ್, ನಮ್ಗೆ ಎರಡಾಗಬೇಕೀಗ, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಶೀಘ್ರ ಬರಬೇಕು, ಅಪರೋಕ್ಷ ಜ್ಞಾನವೂ ಶೀಘ್ರ ಬರಬೇಕು. ಫಸ್ಟು ಊರಿಗೆ ಹೋಗುತ್ತಾ, ಫಸ್ಟ್ ಅದು ಫಾಸ್ಟ್ ಎಕ್ಸ್ಪ್ರೆಸ್ ಹುಡುಕ್ತಾನೆ, ಆಮೇಲೆ ಫಾಸ್ಟ್ ಎಕ್ಸ್ಪ್ರೆಸ್ ಇದೆಯಾ, ಆಮೇಲೆ ನಾನ್ ಸ್ಟಾಪ್ ಇದೆಯಾ, ಒಂದೊಂದೇ ನೋಡ್ತಾ ಟ್ರೈ ಮಾಡ್ತಾನೆ. ಅದು ಊರಿಗೆ ಹೋಗೋದಿಲ್ಲ ಅಂದರೆ ಸೂಪರ್ ಫಾಸ್ಟನ್ನು ಕಣ್ಣೆತ್ ಕೂಡ ನೋಡೋದಿಲ್ಲ, ಬೇರೆ ಕಡೆ ಹೋಗೋದು, ನಾವೇನು ಮಾಡೋಕ್ಕಾಗುತ್ತೆ, ಅದು ಉಪಯೋಗ ಇಲ್ಲ. ಫಸ್ಟ್ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಆಗ ಪ್ರಿಫರೆನ್ಸ್ ಶುರುವಾಗುತ್ತೆ. ನಾವು ಫಸ್ಟ್ ಏನು ಸಂಕಲ್ಪ ಮಾಡಬೇಕು? ಅಪರೋಕ್ಷ ಜ್ಞಾನ ಆಗಬೇಕು. ಆಮೇಲೆ ಏನು ಮಾಡಬೇಕು? ಬೇಗ ಆಗಬೇಕು. ಬೇಗ ಯಾವಾಗ ಆಗುತ್ತೆ ಅಂದರೆ ಇಂಥ ಗುಣಗಳನ್ನ ಅಳವಡಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ. ಹೊರಗಿನಿಂದ ಇಟ್ಕೊಂಡ್ರೆ ಸ್ಲೋ, ಒಡಗಿನ ಗುಣ ಅಪ್ಲೈ ಮಾಡಿಕೊಂಡ್ರೆ ಫಾಸ್ಟ್, ಆ ಥರ ಆಗುತ್ತೆ. ವಿಯುಕ್ತಮ್ ಶಿಕ್ಷೆ ರಿಮೋಟ್ ತಾನೇ ಹಾಗೆ ಬಂದಿತ್ತು, ಅಲ್ಲಿ ಹೋಗಿ ಸ್ವಿಚ್ ಹಾಕೋದು ಹೇಗಿರುತ್ತೆ, ಇಲ್ಲ ತಕ್ಕಂದ್ರೆ ಹೇಗಿರುತ್ತೆ? ಏನಾಯ್ತು, ಈಗ ಆಯಾಸ ಕಡಿಮೆ ಆಯಿತು, ಫಾಸ್ಟಾಗಾಯಿತು, ಹೊತ್ತಾನೆ. ಆ ರೀತಿ ಅಪ್ಲೈ ಮಾಡ್ಕೊತಾ ಹೊರಟ್ರೆ ರಿಮೋಟ್ ಕಾನ್ಸೆಪ್ಟ್ನ ಅದೆಲ್ಲ ಅರ್ಥ ಬರುತ್ತೆ. ಅದರಲ್ಲೂ ಕೂಡ ಮತ್ತೆ ಏನು ಮಾಡಬೇಕು, ಒಂದರಲ್ಲೇ ಇದ್ದು ಎರಡು ಇದ್ದು ಬಿಟ್ಟರೆ ಒಂದೊಂದು ಚಾನಲ್ ರಿಮೋಟ್ 20 ರಿಮೋಟ್ ಹೇಗಾಗ್ತಿತ್ತು, ಅದು ಹುಡ್ಕೋದಲ್ಲೇ ಟೈಮ್ ಹೋಗಿ, ಅದಕ್ಕಿಂತ ಹೋಗೋದು ಆಸೆ ಅನಿಸ್ತಿತ್ತು. ಒಂದರಲ್ಲೆಲ್ಲ ಬಂದುಬಿಟ್ಟಾಗ ಏನಾಗುತ್ತೆ, ಅವನಿಗೆ ಖುಷಿಯಾಗುತ್ತೆ. ಆ ಥರ ಅದೆಲ್ಲ ಯೋಚನೆ, ಅದೆಲ್ಲ ಇದು ಯಾವುದಕ್ಕೆ ಅಪ್ಲೈ ಮಾಡ್ಕೋಬೇಕು? ನಾವು ಅದನ್ನು ಸಾಧನೆಗೆ ಅಪ್ಲೈ ಮಾಡ್ಕೋಬೇಕು. ಮೆಟೀರಿಯಲಿ ಅಪ್ಲೈ ಆಗ್ತಾ ಇದೆ ಈಗ, ಎವ್ರಿ ಡೇ ಬೈ ಡೇ ಏನಾಗ್ತಾ ಇದೆ, ಫಾಸ್ಟ್ ಇಂಪ್ರೂವ್ಮೆಂಟ್. ಬರೋದಕ್ಕಿಂತ ಒಂದು ತೊಗೊಳ್ಳೋದೇ ನಾನು ಔಟ್ಡೇಟೆಡ್ ಆಗಿಬಿಡುತ್ತೆ. ನೆಕ್ಸ್ಟೇ ಯಾವುದೋ ತೊಗೊಳಕ್ಕೆ ಹೋಗ್ತಾನೆ ಮೊಬೈಲ್ನ, ನೆಕ್ಸ್ಟ್ ಇನ್ನೂ ಇಂಪ್ರೂವ್ ಬಂದ್ಬಿಡುತ್ತೆ. ಅದು ಕಾಯ್ತಾ ಕೊಡೋದು ಆಚೆ, ತೊಗೊಳೋದು ಬಿಟ್ಬಿಟ್ಟು ಏನು ಮಾಡೋದು, ಭಾರಿ ಲೇಟೆಸ್ಟ್ ಬಂದೋ ತೊಗೋತೀವಿ ಅಂತ ಹೇಳ್ಬಿಡ, ಆ ಥರ ಆಗಿಬಿಟ್ಟಿದೆ. ಆದರೆ ಇಲ್ಲೇನು ಮಾಡಬೇಕು, ಸ್ವಿರಿಚಿಯಲಿ ಬ್ಯಾಕ್ ಹೋಗ್ತಾ ಇದ್ದಾರೆ, ಬರ್ಲಿಗಿಂತ ಬ್ಯಾಟು ವರ್ಸು, ಅದಾಗಬಾರ್ದು. ಆ್ಯಕ್ಚುಲಿ ಮೆಟೀರಿಯಲ್ ಏನಾದರೂ ಯೋಚನೆ, ಫಿಸಿಕಲಿ ಏನು ಮೆಟೀರಿಯಲ್, ಸ್ಪಿರಿಚುವಲಿ ಏನಾಗಬೇಕು, ಫಾಸ್ಟ್ ಆಗಬೇಕು. ಉಳಿಯೋದು ಯಾವ್ದು ಇದೆ ಅಷ್ಟು ಹ್ಯಾಶ್ಚತೆ ಉಳಿಯೋದು, ಅದು ಬೇಗ ಅಪರೋಕ್ಷ ಜ್ಞಾನ ಆಗಬೇಕು. ಅದರಲ್ಲಿ ಯಾವಾಗ ಆಗುತ್ತೆ ಅಂದರೆ, ಇಲ್ಲಿ ಹೇಳಿದ ಅಹಿಂಸಾ, ಇಲ್ಲಿ ಹೇಳಿದ ಮತ್ತು ಯಾವುದೋ ಕೈವಲ್ಯ, ಇಲ್ಲಿ ಹೇಳಿದ ಅನಿಕೇತ ಸರಿಯಾಗಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡಿದರೆ ಆಗುತ್ತೆ ಅಂತ ಹೇಳಿದರು. ಈಗ ಹೇಳ್ತಾರೆ ವಿವಿಕ್ತಂ ಶಿಕ್ಷೇದಿತಿ, ವಿವಿಕ್ತವಾಗಿರೋದನ್ನು ಅಭ್ಯಾಸ ಮಾಡಬೇಕು. ನಾನು ಕಿಮಿದಂ ವಿವಿಕ್ತಂ, ವಿವಿಕ್ತ ಅಂದರೆ ಏನು? ಮನೆಗಳು ಹಾಗೇನೆ, ಮತ್ತೇನಿರ್ತಿತ್ತು ಹಳ್ಳಿಗಳು ಒಟ್ಟಿಗೆ ಕಾಮನ್ ಮಾಲ್ ಎಲ್ಲರಿಗೂ, ಇವು ಎರಡು ಮಾಲ್ ಇವರಿಗೆ ಈ ಕಡೆ ಒಂದು ಆ ಕಡೆ ಒಂದು ಎರಡು ಕಾಮನ್. ಬೆಳಕಿಗೆ ಸೈಡಿಂದ ಬೆಳಕು ಬರ್ತಿದ್ದಾರೆ, ಮೇಲಿಂದ ಬೆಳಕಷ್ಟೇ, ಗವಾಕ್ಷಗಳು ಅಂತ ಹೆಸರು. ಮೇಲಿಂದ ಸೈಡಿಂದ ಬೆಳಕಿಲ್ಲ, ಅದು ಬಾಗಿಲು ತೆಗೆದ್ರು ಹಿಂದೆ ಬಾಗಿಲು ಮುಂದಿನ ಬಾಗಿಲು, ಮೇಲೆ ಗವಾಕ್ಷಗಳು ಅಷ್ಟೇ, ವಿಂಡೋ ಕಾನ್ಸೆಪ್ಟೇ ಇರ್ತಿರಲಿ. ಆಮೇಲೆ ಸಿಟಿ ವೈಸ್ ಬಂದಾಗ ಏನಾಯ್ತು, ಐಸೋಲೇಟ್ ಪ್ರತ್ಯೇಕ ಮನೆ, ಇಷ್ಟು ಜಾಗ ಬಿಡಲೇಬೇಕು ಅಂತ ಆಯ್ತು. ಇವರು ಹೇಳ್ತಾರೆ ಬರೀ ಅಷ್ಟಿಷ್ಟು ಜಾಗ ಬಿಟ್ಟರೆ ಸಾಲದು, ಎಷ್ಟಿರಬೇಕು ದುಟ್ಟರು ಸಾವಾಸನೇ ಬಿಟ್ಬಿಡ್ಬೇಕು. ಅದು ವಿವಿಕ್ತ ದೇಶ ಸೇವಿತ ಅಂದರೆ ಅದು ಅರ್ಥ. ಊರವರೆಗೆ ಎಲ್ಲೋ ಒಂದು ಮನೆ ಮಾಡಿಕೊಂಡು ಇದು ಬಿಟ್ಟರೆ ವಿವಿಕ್ತ ದೇಶ ಸೇವೆ ಆಗ್ತಾನಾ? ಆ ರೀತಿ ಅಲ್ಲ. ಮನಸ್ಸಿನಲ್ಲಿ ಏನಿರಬೇಕು ಅಂದರೆ ಯಾವ ಅಟ್ಯಾಚ್ಮೆಂಟ್ ಬಿಟ್ಟಿರೋದನ್ನು ಅಭ್ಯಾಸ ಮಾಡಬೇಕು. ನಾನು ಕಿಮಿದಂ ವಿವಿಕ್ತಂ ಯದಿ ವಿವೇಕ ಇತ್ಯಭಿಮತಂ ತಥಾ ಸತಿ ವಿವೇಕ ಇತ್ತೇವ ವಾಚ್ಯಂ ಸ್ಯಾತ್. ವಿವೇಕಕ್ಕೆ ವಿವೇಕ ವಿವಿಕ್ತ ಜ್ಞಾನ ಅಂತ ಅರ್ಥನ ಅಂದರೆ ಅಲ್ಲ, ನಚ ವಿವೇಕೋಪಿ ವಿನಾ ವಚನ ವಿಷಯ ಜ್ಞಾತು ಶಕ್ಯ. ವಿವೇಕ ಅನ್ನೋದು ಕೂಡ ವಚನ ಬಿಟ್ಟು ವಿವೇಕ ಬರಲಿಕ್ಕೆ ಸಾಧ್ಯ ಇಲ್ಲ, ಮಾತು ಕೇಳಿದ್ರೆ ವಿವೇಕ ಬರೋದು. ಯದೀಚ ಯೋಗ್ಯತೆಯ ನಿತ್ಯ ಅನಿತ್ಯ ವಸ್ತು ವಿವೇಕ ಇತ್ತು ಉಚ್ಯತೆ. ಅಥವಾ ವಿವೇಕ ಶಬ್ದಕ್ಕೆ ವಿವಿಕ್ತಕ್ಕೆ ವಿವೇಕ ಅಂತ ಇಟ್ಕೊಂಡು, ಯಾವುದೇ ವಿವೇಕ ಅಲ್ಲ, ನಿತ್ಯ ಅನಿತ್ಯ ವಸ್ತು ವಿವೇಕ ಇದೊಂದು ಪದ ಇದೆ. ಯಾವಾಗಲೂ ಶಾಸ್ತ್ರಾಧ್ಯಯನ ಮಾಡೋಕೆ ಏನಿರಬೇಕಂತೆ, ನಿತ್ಯ ಅನಿತ್ಯ ವಸ್ತು ವಿವೇಕ ಇಹ ಮೂತ್ರ ಫಲಭೋಗ ವಿರಾಗ ಎಲ್ಲ ಕರೀತಾರೆ. ಇಹ ಅಮೂತ್ರ ಫಲಭೋಗ ವಿರಾಗ, ಇಲ್ಲಿ ಅಲ್ಲಿ ಈ ಲೋಕದಲ್ಲಿ ಪರಲೋಕದಲ್ಲಿ ಫಲದ ಬಗ್ಗೆ ಯಾವ ಆಸೆಯೂ ಇರಬಾರದು. ಅದು ಅದೇ ರೀತಿಯಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ, ಇದು ನಿತ್ಯ ಇದು ಅನಿತ್ಯ ಅನ್ನೋ ವಸ್ತುವಿನಲ್ಲಿ ಡಿಸ್ಟಿಂಗ್ವಿಶ್ ಮಾಡೋ ಸಾಮರ್ಥ್ಯ ಇರಬೇಕು. ಇಂಥವ್ರಿಗೆ ಶಾಸ್ತ್ರಾಧಿಕಾರ ಅಂತ ಕರೀತಾರೆ. ಇಲ್ಲಿ ವಿವೇಕ ಶಬ್ದಕ್ಕಿಂತ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತಾಗ, ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಕರಿತೀರಾ ಅಂತ ಕೇಳ್ತಾರೆ. ತದಾಪಿ ನ ತಶ್ಚಾತ್ರ ವಕ್ತವ್ಯ ಅದ್ರಲ್ಲಿ ಇರಲೆವೆಂಟ್ ಇದು ಪ್ರಾಗೇವು ಹೇಳಿಬಿಟ್ಟಿದ್ದೀರಿ ಈಗಾಗಲೇ, ಆ ಅರ್ಥನೂ ಕೊಡೋದಿಲ್ಲ. ಯದಿವಾ ಜ್ಞಾನ ಸಾಧನೇಶು ಪರಿಗಣಿತತೆಯ ವಿವಿಕ್ತ ದೇಶ ಸೇವಿತ್ವ ಲಕ್ಷ್ಯತೆ ತದಾಪಿ ತಸ್ಯ ಅವಕ್ತವ್ಯತ. ಇನ್ನು ಜ್ಞಾನ ಸಾಧನ ಅಂಥೇಳಿ ವಿವಿಕ್ತ ದೇಶದಲ್ಲಿ ವಾಸ ಮಾಡೋದು ಅಂತ ಹೇಳ್ತೀರಾ, ಅದು ಸರಿಯಲ್ಲ. ಯಾಕೆ? ಅತ್ಯುತ್ತಮಾರ್ಥ ಅಲಾಭಾದಿತಿ ಮೈ ಚೇನ್ ಮೈವಂ. ಆ ರೀತಿ ಇಟ್ಟುಬಿಟ್ರೆ ಕೆಲವೊಮ್ಮೆ ಏನಾಗ್ಬೋದು, ಪ್ರತ್ಯೇಕ ಇದ್ದುಬಿಟ್ರೆ ಅಂದರೆ ಜ್ಞಾನನೇ ಮಿಸ್ ಆಗಿಬಿಡ್ಬೋದು. ಭಾರಿ ದೂರ ಮನೆ ಮಾಡಿಬಿಟ್ರೆ ಯಾವ ಪಾಠ ಪ್ರವಚನ ಯಾವುದಿರೋದಿಲ್ಲ. ಎಂತಕ್ಕೆ ಅಂದರೆ ಒಂದು ಅಲ್ಲಕ್ಕಾಗೋದಿಲ್ಲ, ಭಾರಿ ದೂರ, ಏನೋ ಯಾಕಂದ್ರೆ ಸಮಸ್ಯೆ ಅದು ಅಂತ. ಆ ರೀತಿ ಆಗಿಬಿಡುತ್ತೆ ಬರೀ ವಿವಿಕ್ತತ್ವ ಫಾಲೋ ಮಾಡಿದರೆ. ತಾದೃಶ ಅರ್ಥಾಂತರಸ್ಯ ವಿವಿಕ್ಷತತ್ವ ವಸ್ತುನೋ ಯೋ ವಿವಿಕ್ತ ಸ್ವಾತ್ಮನಃ ತಸ್ಯೈವ ದೇಶಸ್ಯ ಗೃಹಸ್ಯ ಮನುಷ್ಯ ಶರೀರ ರೂಪಸ್ಯ ಸೇವಿತ್ವಂ ಸೇವಾ. ಅದಕ್ಕೆ ಹೇಳ್ತೀವಿ ಎಲ್ಲ ಅರ್ಥ ಅಲ್ಲ. ಯಾವ್ದು ಅರ್ಥ ಅಂದರೆ ತಾದೃಶ ಅರ್ಥಾಂತರಸ್ಯ ವಿವಕ್ಷಿತತ್ವ. ಇನ್ನು ಹೊಸ ಅರ್ಥ ಇಟ್ಕೊಂಡು ಹೇಳ್ತಿದ್ದಾರೆ. ವಸ್ತುತೋ ಯೋ ವಿವಿಕ್ತ ಸ್ವಾತ್ಮನಃ ತಸ್ಯೈವ ದೇಶಸ್ಯ ಗೃಹಸ್ಯ ಮನುಷ್ಯ ಶರೀರ ರೂಪಸ್ಯ ಸೇವಿತ್ವಂ ಸೇವಾ ತತ್ರ ವಸನಮಿತಿ ಯಾವತ್. ಈ ದೇಹ ನಮ್ಮದಲ್ಲ ಅಂತ ತಿಳ್ಕೊಂಡೆ ವಾಸ ಮಾಡೋದು, ದೇಹದಿಂದ ಬೇರೆ ವಾಸ ಮಾಡಬೇಕು. ಇದು ಇಂಪಾರ್ಟೆಂಟ್. ಊರಿಂದ ಮನೆಯಿಂದ ಬೇರೆ ಮಾತಾಡೋದಲ್ಲ, ದೇಹದೊಳಗೆ ಹೇಗಿರ್ಬೇಕಂತೆ, ಅಭಿಮಾನ ಬಿಟ್ಟಿರ್ಬೇಕು. ತಾನೇ ಯಾರೋ ತನ್ನ ದೇಹವೇ ಯಾರೋ ಅಂತ ಹೇಳ್ತಾರಲ್ಲ ಹಾಗೆ. ಅದೇ ಮುಂದೆ ಭಾಗವತರು ಹೇಳಿದ್ರು ಮನೆಯಲ್ಲಿ ಸ್ವಂತ ಮನೇಲಿ ಹೇಗಿರ್ಬೇಕಂತೆ, ಅತಿಥಿ ಇದ್ದಾಗಿರ್ಬೇಕಂತ. ಗೃಹೇಶು ಅತಿಥಿ ವದ್ವಸೇತ್. ಅತಿಥಿನೇ ತತ್ ಮನೆ ತಿಳ್ಕೊಂಡು ಮಾಡ್ಕೊಂಡ್ಬಿಡ್ತಾನೆ, ಬೇರೆ ಮನೆಗೆ ಹೋಗಿರ್ತಾನೆ ತನ್ನ ಮನೆ ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಬಾರ್ದು, ತನ್ನ ಮನೆಯೇ ಬೇರೆ ಮನೆ ತಿಳ್ಕೊಂಡಿರ್ಬೇಕು. ತಾನು ಗೆಸ್ಟ್ ಅಷ್ಟೇ ಮನೆಯೊಳಗೆ, ತಾನು ಗೆಸ್ಟು. ಆ ಥರ ತಿಳ್ಕೊಂಡ್ಬಿಟ್ರೆ ಅವಾಗ ಅವಮಾನ ಬರೋದಿಲ್ಲ ಅಂತ ಹೇಳ್ತಾನೆ. ಇದ್ರ ಅದನ್ನು ಹೇಳೋ ಹೊರಟು ವಿವಿಕ್ತತ್ವ ಅಂದರೆ ಹಾಕಿ ದೇಹದಿಂದ ಭಿನ್ನ ಅಭಿಮಾನ ಬಿಟ್ಟು ಇರೋದು ಅಭ್ಯಾಸ ಮಾಡಬೇಕು. ಯಾವಾಗಲೂ ಕೂಡ ತನ್ನ ದೇಹ ಬೇರೆ ಅನ್ನೋ ಭಾವನೆ ಇರಬೇಕು. ಅದು ಹೇಳಿತ್ತಲ್ಲ, ಆಗಲೇ ಹೇಳಿದ್ನಲ್ಲ. ಹೌದು ಹೌದು, ತತ್ತ ವಸನಮಿತಿ ಯಾವತ್ತು ಅಲ್ಲಿ ವಾಸ ಮಾಡೋದು. ಏತಚ್ಚ ಮನುಷ್ಯ ಮಾತ್ರೇಪ್ಯಸ್ತಿ ಕಿಂ ತತಃ ತಾದೃಶೋಪಿ ಯೋ ಅಹಮಿತ್ಯ ಆತ್ಮಭಾವಂ ಮನುತೆ ಸ ಮೂರ್ಖೋ ಭ್ರಾಂತ ಏವ ಸತ್ಯಂ. ಅದಕ್ಕೆ ಹೇಳ್ತಾ ಅಲ್ಲ ಸ್ವಾಮಿ, ಸಾಮಾನ್ಯವಾಗಿ ಇರುತ್ತಲ್ಲ ಜನಗಳಿಗೆ, ಇದು ಕೂಡ ತನ್ನ ದೇಹ ನನ್ನ ದೇಹ ಅಂತ ಹೇಳಿ ಇರುತ್ತಲ್ಲ ಅಂತ ಕೇಳಿದರೆ ಅದು ಹೇಳ್ತಾರೆ ಅಲ್ಲ, ಇನ್ನೂ ಅರ್ಥ ಇದೆ. ತೇನ ಇದಮೇವ ಯಸ್ಮಿನ್ ಗೃಹೇ ಅಹಂ ಬುದ್ಧ್ಯಾ ಭ್ರಾಂತ ತದ್ಗೃಹಂಚ ಆತ್ಮನೋ ವಿವಿಕ್ತ ಶಿಕ್ಷೇತ್ ಸಮ್ಯಗೇವ ಜಾನೀಯಾ ತಸ್ಯ ಶೀಘ್ರಮೇವ ಅಪರೋಕ್ಷಾದಿ ಹೇತುತ್ವಾತ್. ಸದಾಕಾಲ ಈ ಮನೆ ತನ್ನ ದೇಹ ತನ್ನದಲ್ಲ ಅಂತ ಎಚ್ಚರ ಇದ್ದು ಬಿಟ್ಟರೆ ಅವನಿಗೇನಾಗುತ್ತೆ, ಅಪರೋಕ್ಷ ಜ್ಞಾನ ಬೇಗ ಬರುತ್ತೆ. ಈ ಭಾಗವತ ಧರ್ಮ ಅನುಷ್ಠಾನದಲ್ಲಿ ಎರಡು ಹೊತ್ತು ಕೊಡ್ತಾರೆ, ದಾನ ತಂದು ಕೊಡೋದು ಒಂದು ಭಾಗ, ಬೇಗ ಕೊಡೋದು ಇನ್ನೊಂದು ಭಾಗ. ಅರ್ಥ ಹೆಚ್ಚೆಚ್ಚು ತಿಳ್ಕೊಂಡಷ್ಟು ಏನಾಗುತ್ತದೋ, ಬೇಗ ಬೇಗ ಪರಿಣಾಮ ಬರುತ್ತೆ ಅಂತ ಹೇಳ್ತಾರೆ. ಬೇಗ ಕಾಫಿ ಆಗಬೇಕು, ಬೇಗ ಇನ್ಸ್ಟೆಂಟ್ ಆಗಬೇಕು ಎಲ್ಲ ಕೂಡ, ಅರ್ಜೆಂಟ್ ಅರ್ಜೆಂಟ್ ಜ್ಞಾನ ಅರ್ಜೆಂಟ್ ಆಗಬೇಕು ಅದನ್ನು ಹೇಳ್ತಾರೆ. ಯಥಃ ಸುದುರ್ಲಭಮಪಿ ಆಚಾರ್ಯ ಸರ್ವಮೂಲ ಓದ್ದೇನೆ ಅಕಸ್ಮಾತ್ ಜ್ಞಾನ ಮಾಡಿದ್ರೆ ತಿಳ್ಕೊಂಬೋಣ, ಈ ಉಳಿದವರೇ ಬಿಟ್ಟುಬಿಡೋಣ, ಭಾರಿ ಭಾರಿ ಎಕ್ಸ್ಟ್ರಾಡಿನರಿ ಇದ್ದಾರೆ ತಿಳ್ಕೊಂಬೋಣ. ಗೊತ್ತಾಯ್ತಾ, ಅವ್ರಿಗೆ ಅಕಸ್ಮಾತ್ ಜ್ಞಾನ ಬಂದು ಎಷ್ಟೊತ್ತಿಗೆ ಜ್ಞಾನ ಬಂದಿರಬೇಕದು, ಸಾಕು ಸರ್ವಮೂಲ ಸಮೇತ ಓದ್ಬಿಟ್ಟು ಏನಾಗುತ್ತಾಗ ಫಾಸ್ಟಾಗಿ ಅದು. ಎಂಥ ಜ್ಞಾನಿಗಳಿಗೆ ಕೂಡ ಸರ್ವಮೂಲ ಅಂಬೋದು ಏನದು, ಅದಕ್ಕೆ ಕಿಂಕರ ಶಂಕರ ರುದ್ರಾದಿ ದೇವತೆಗಳಿಗೂ ಕೂಡ ಸಹಾಯ ಇದ್ದಾಗ ಏನಾಗುತ್ತೆ ಅಂದರೆ ಫಾಸ್ಟಾಗಿ ಕೆಲಸ ಆಗುತ್ತೆ. ಅದಕ್ಕೆ ಸರ್ವಮೂಲಗಳಿಂದ ಎರಡು ಉಪಯೋಗ, ಜ್ಞಾನ ಕೊಡೋದು ಅಷ್ಟೇ ಅಲ್ಲ, ಫಾಸ್ಟಾಗಿ ಜ್ಞಾನ ಕೊಡುತ್ತೆ. ಆದ್ದರಿಂದ ಅಪೃಷ್ಟ ಜ್ಞಾನಕ್ಕೆ ಅಷ್ಟು ಒತ್ತು ಕೊಟ್ಟು ಹೇಳೋ ಮಾತುಗಳು. ಯಥ ಸುದುರ್ಲಭಮಪಿ ವ್ಯರ್ಥೀಕೃತವಾದ ನತಃ ಸ ಮೂರ್ಖ ಏವಾ. ಅದು ಇಂಥ ಒಂದು ಚಿಂತನೆ ಎಷ್ಟು ಸುಲಭ ಇದು, ನಿಮ್ಮ ವ್ಯರ್ಥ ಮಾಡ್ಕೋತಾರಲ್ಲ ಎಷ್ಟು ಮೂರ್ಖ ಅವನು ಗೊತ್ತಾ ಅಂತ ಹೇಳ್ತಾರೆ. ಅನಿವರ್ತ್ಯ ಭ್ರಮತ್ವ, ಎಂಥ ಭ್ರಮ ಅಂದರೆ ಇದು, ತಾನು ಬೇರೆ ತನ್ನ ದೇಹ ಬೇರೆ ಅಂತ ಗೊತ್ತಿದ್ರೂ ಕೂಡ ಏನು ಮಾಡ್ತಾನೆ ಇವನು, ತಾನೇ ದೇಹ ಅಂತ ಅನ್ಕೊಂಡ್ಬಿಡ್ತಾನಲ್ಲ. ಎಂಥ ಭ್ರಮ ಇದು, ಇರೋ ಭ್ರಮೆ ಇದ್ರೂ ಹೋಗ್ತಾ ಇಲ್ಲ, ಹೋಗಲಾರದ ಭ್ರಮೆ ಇದು ಅಂತ, ಹೋಗಲಾರದ ಭ್ರಮೆ ಅಂತ ಭ್ರಮೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅತಸ್ಸ ದುರಾರಾಧ್ಯ ಏವೇತಿ ನೈತ ಸಂಸರ್ಗ ವಿಶಿಷ್ಟ ಸುರೇಂದ್ರ ಲೋಕೋಪಿ ಸತಾಮ್ಮ ಭೂತಿಸಿ. ಇವನು ಇಂಥ ವ್ಯಕ್ತಿ ಭಾರಿ ಹತ್ರ ಹೋಗಲು ಸಾಧ್ಯ ಇಲ್ಲ ಅವನ ಹತ್ರ. ಇಂಥವ್ರು ಇರೋದಾದರೆ ಸ್ವರ್ಗಲೋಕ ಇಂದ್ರಲೋಕ ಕೂಡ ಹೋಗಬಾರ್ದು ಅಷ್ಟು ಹೇಳ್ತಾರೆ. ಅಭ್ಯುಪಗಮ್ಯ ಚೇದ ಮುಜಿತಂ ವಸ್ತು ಸತ್ವ ಸನ ಮನುಷ್ಯ ಶರೀರೇ ಸ್ಥಿತಃ ಕಿಂತು ಪಶುರೇವಾ. ಇನ್ನೂ ಸಮಾಧಾನ ಇಲ್ಲ ಬಯೋದಕ್ಕೆ ಅವರಿಗೆ, ಇಂದ್ರಲೋಕರು ಉಪಯೋಗ ಇಲ್ಲ ಅಲ್ಲ, ಪಶು ಇವರು, ತಾನೇ ತಾನ ದೇಹವನ್ನು ಅದಕ್ಕೆ ತನುವೆ ತಾನೆಂಬುವನು ಎಂದು ಹೇಳಿದ್ದಾರೆ. ತನುವೆ ತಾನೆಂಬುವನು ದೇಹ ತಾನೇ, ವಿಚಾರವಾಕರಲ್ಲಿ ಹೇಳೋದೇನು, ದೇಹ ಭಿನ್ನನಾದ ಆತ್ಮ ಇಲ್ಲ, ದೇಹವೇ ಜೀವ ಅಂತ ಕರೀತಾರೆ. ಆದ್ದರಿಂದ ಅವರೆಲ್ಲ ಎಂಥವ್ರವರು, ಪಶುಗಳು ಅಂತ ಹೇಳಿ. ತಥಾಚ ಉಕ್ತ ಯಶ್ಚಾತ್ವ ಬುದ್ಧಿ ಕುಣಪೇ ತ್ರಿಧಾತುಕೆ ಹಿಂದೆ ಬಂದಿದೆ. ಈ ವಾತ ಪಿತ್ತ ಕಫ ಈ ಮೂರು ಧಾತು ಹೊಂದಿರತಕ್ಕಂಥ ದೇಹದೊಳಗೆ ಕುಣಪ ಇದು ಬಾಡಿ ಅಷ್ಟೇ, ಬಾಡಿನೇ ತಾನು ತಿಳ್ಕೊಂಡ್ರೆ ಸಯೇವ ಗೋಖರ ಮಧ್ಯದೆಲ್ಲ ಗ್ಯಾಪ್ ಕೊಟ್ಟುಬಿಟ್ರು. ಸಯೇವ ಹಿಂದೆ ಪೂರ್ತಿ ಶೋಕ ಹಿಂದೆ ಹೊಡಿದ್ದಾರೆ, ಗ್ಯಾಪ್ ಇಟ್ಟುಬಿಟ್ಟು ಹಿಂದೆ ಹೇಳಿ ಇದು ಎತ್ತೀರ್ಥ ಬುದ್ಧಿ ಸರಿಲೇ ಅಂತ ಹೇಳಿಬಿಟ್ಟು ನತ್ತು ನಾತು ಅಭಿಜ್ಞೇಶು ಸಯೇವ ಗೋಖರ ಅದಿಷ್ಟು ಸೇರಿಸಿಬಿಟ್ಟು ಅವನು ಕತ್ತೆ ಎನಿಸ್ತಾನೆ. ತದೇತ ಅಭಿಸಂಧಾಯಾಹ ಮೂರ್ಖೋ ದೇಹಾದ್ಯಹಂ ಬುದ್ಧಿ ಇತಿ. ಈ ಅರ್ಥ ಎಲ್ಲಿ ಬಂದಿದೆ ಅಂದರೆ, ಇದು ಮೂರ್ಖ ಯಾರು ಅಂತ ಪ್ರಶ್ನೆ, ಉದ್ಧವರ ಪ್ರಶ್ನೆ. ದೇಹಾದಿ ಅಹಂ ಬುದ್ಧಿ, ದೇಹಾದಿಗಳಲ್ಲಿ ತಂದೆ ಅಂತ ತಿಳ್ಕೊತಾನಲ್ಲ ಅವನೇ ಮೂರ್ಖ ಅಂತ ಹೇಳಿದ್ರು. ಗೃಹಂ ಶರೀರಂ ಮಾನುಷ್ಯಮಿತಿ, ಇಲ್ಲಿ ಗೃಹ ಶಬ್ದಕ್ಕೆ ಮನುಷ್ಯ ದೇಹ ಅಂತ ಅರ್ಥ. ಮನುಷ್ಯ ದೇಹದ ಇಟ್ಕೊಂಡಾಗ ಅದರಿಂದ ತನ್ನ ಬೇರೆಯನ್ನು ಎಚ್ಚರ ಎದ್ದು ಬಿಟ್ಟರೆ ಅದೇ ವಿವಿಕ್ತ ಅಂದ್ರೆ ವಿವಿಕ್ತತ್ವ ಅಂದರೆ ಅದೇ ಅರ್ಥ. ತನ್ನ ಬಟ್ಟೆ ಹಾಕ್ಕೊಂಡಿರ್ತಾನೆ, ತನ್ನ ಮೇ ಬಟ್ಟೆ ಇದೆ, ಬಟ್ಟೆ ತೆಗಿಲಕ್ಕೆ ಬರುತ್ತೆ, ಹಾಕ್ಕೊಂಡಿದ್ದೇನೆ ಜ್ಞಾನ ಇದೆಯಲ್ಲ. ಈಗ ವಸ್ತ್ರ ಬೇರೆ, ನಾನು ದೇಹ ಬೇರೆ ಅಂತ ಗೊತ್ತಿದೆಯಲ್ಲ. ದೇಹ ಕೂಡ ಏನದು? ಇನ್ನೊಂದು ವಸ್ತ್ರ ಅಷ್ಟೇ. ದೇಹ ಅದಕ್ಕೆ ವಾಸಾಂಶಿ ಜೀರ್ಣಾನಿ ಯಥಾವಿಹಾಯ. ದೇಹದ ಬಗ್ಗೆ ಹೇಳಬೇಕಾದ ದೃಷ್ಟಾಂತ ಯಾವುದು ಕೊಟ್ಟರು? ವಸ್ತ್ರದೇ ದೃಷ್ಟಾಂತ ಕೊಟ್ಟರು. ದೇಹ ಎಂಬುದೇನು? ವಸ್ತ್ರ ಇದ್ದಾಗ ಅಷ್ಟೇ ಇದೆ. ಚರ್ಮ ಏನದು? ಚರ್ಮದ ವಸ್ತ್ರ ಅಷ್ಟೇ, ಚರ್ಮದ ಬಟ್ಟೆ. ಅದರಿಂದ ಚರ್ಮನೇ. ಉದಾಹರಣೆಗೆ ಬನಿಯನ್ ಹಾಕೋತಾನೆ, ಬೇರೆ ಶರ್ಟ್ ಹಾಕೋತಾನೆ. ಸೊ ಡ್ರೆಸ್ ಮೇಲೆ ಡ್ರೆಸ್ ಹಾಕೊಂಡಾಗಲಿಲ್ಲ, ಅದ್ರ ಮೇಲೆ ಕೋಟ್ ಹಾಕೋತಾನೆ. ಅದು ಗೊತ್ತಾ, ಇನ್ನೊಂದು ಜಾಸ್ತಿ ಆಗಲಿಲ್ಲ. ಅಲ್ಲಿ ಮೂರು ನಾಲ್ಕು ಹಾಕೊಂಡು ನಾಲ್ಕು ದೇಹ ಇದೆ ನಮ್ಮ ಮೇಲೆ. ಈಗ ನಾಲ್ಕು ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಎಷ್ಟು ನಾಲ್ಕು ದೇಹ ಇದೆ. ಅವ್ರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾನೆ? ಈಗ ಹಾಗೆ ಬಿಡ್ಕೋದಿಲ್ಲ, ಈಗ ಈಜು ಬಿದ್ದರೆ ಗತಿಯಾಗಿಬಿಟ್ರು. ಸೂಟ್ ಬುಟ್ಟು ಹಾಕೊಂಡು ಈಜು ಹೊಡೆದ್ಬಿಟ್ಟು ಏನಾಗ್ತಾನೆ? ಆ ಭಾರಕ್ಕೆ ಬಿಡಿಗೋಗ್ಬಿಡ್ತಾನೆ. ಅದೇನು ಮಾಡ್ತಾನೆ? ಎಲ್ಲ ತೆಗಿತಾರೆ. ಸ್ನಾನ ಮಾಡ್ಬೇಕಾದ್ರೆ ಮಿನಿಮಮ್ ವಸ್ತ್ರ ಎಷ್ಟೋ ಅಷ್ಟು. ಅದಕ್ಕೆ ಇವಾಗ ಸ್ನಾನ ಬಿರಜಾ ಸ್ನಾನ ಮಾಡಿಬಿಟ್ಟಾಗ ಏನಾಗುತ್ತೆ? ಆಗ ಪೂರ್ತಿ ಸ್ನಾನ ಮಾಡಿದ ಮುಂದಿನ ಲಕ್ಷಣ ಏನೋ, ಸ್ನಾನ ಕಾಲಕ್ಕಿರೋ ವಸ್ತ್ರ ಇರಬಾರ್ದು ಅದು ಮೈಲಿಗೆ. ಆಮೇಲೆ ಬೇರೆ ವಸ್ತ್ರ ಹುಡುಕೋತಾರೆ, ಅದು ಪೂರ್ತಿ ಬಿಟ್ಟು ಹಾಕ್ಬಿಡ್ತಾರೆ ಅಲ್ಲಿ ಮುಂದೆ. ಅದು ಲಿಂಗದೇಹ ಬಿಟ್ಟಾಗಿರಕ್ಕೆ, ಸ್ನಾನ ಮಾಡಿದ ಮೇಲೆ ಲಿಂಗದೇಹ ಪೂರ್ತಿ ಹೊರಟೋಗಿ, ಅದು ಶುದ್ಧ ಮಡಿ. ಅವನು 100% ಮಡಿ ಹಾಕಿ. ಇದು ಅರ್ಥ ಮಾಡಿಕೊಂಡ್ರೆ ವಸ್ತ್ರಕ್ಕೂ ದೇಹಕ್ಕಿರೋ ಸಂಬಂಧ ಇದೆ. ವಸ್ತ್ರ ಧರಿಸಿದವನು ತನ್ನ ವೇಷಕ್ಕೂ ತನ್ನ ದೇಹಕ್ಕೂ ಬೇರೆ ಇದೆ ಅಂತ ಸ್ಪಷ್ಟ ತಿಳ್ಕೊಂಡಿರೋ ಹಾಗೆ. ತುಂಬ ಸೆಕೆ ಆಯ್ತು, ಏನು ಮಾಡ್ತಾನಾಗ? ಕೋಟ್ ಬಿಚ್ಚಿ ಹಾಕ್ಬಿಟ್ಟು ಹೊತ್ತಾನೆ. ಅದು ಹಾಕೊಂಡಿದ್ದು ಸೆಕೆ ಆಯ್ತಾರೆ, ವಸ್ತ್ರದಿಂದ ಸೆಕೆ ಆಯ್ತಲ್ಲ. ಸೊ ದೇಹಕ್ಕೇನು ತಾಪ ಕೊಡೋ ಶಕ್ತಿ ಇದೆ ಅಂತ. ದೇಹ ವಸ್ತ್ರ ಆದ್ದರಿಂದ ತಾಪ ಕೊಡುತ್ತೆ, ಚಳಿ ಆಯಿತು, ಅದು ದೇಹದಿಂದ ಆಯಿತು. ಮತ್ತೆ ಅದು ಹೊದೆಯೋದು ಇಲ್ಲಿ ತೆಗೆಯೋದು ಎರಡು ವ್ಯಕ್ತಿ. ಅದೇ ರೀತಿ ಏನು ಮಾಡಬೇಕಾಗ, ದೇಹದ ಒಳಗಿದ್ದ ಮನುಷ್ಯ ದೇಹ ತನ್ನಿಂದ ಬೇರೆ ಅಂತ ತಿಳ್ಕೊಂಡು ಅದನ್ನ ಉಪಯೋಗಿಸೋದು, ಎಚ್ಚರದ ಉಪಯೋಗಿಸ್ತಾರಲ್ಲ, ಅಲ್ಲಿ ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಅಲ್ಲಿಗೆ ನಾಳೆ ದಿವಸ ಚೀರವಸನಂ ಶಿಕ್ಷೆಯಿತಿ. ಚೀರವಸನ ಅಂದ್ರೆ ಏನು? ತೀರ ಸಾಮಾನ್ಯ ಒಂದು ಬರೋ ಹರಿದ ಬಟ್ಟೆ ಇದ್ದ ಹಾಗೆ ಅಂತ ವಸ್ತ್ರ ಇರಬೇಕು ಹೊರತು ಕಾಸ್ಟ್ಲಿ ವಸ್ತ್ರ ಉದ್ಯೋಗಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಅವೆಲ್ಲ ಯಾತಕ್ಕೆ ಕಾರಣ? ಮತ್ತೆ ಅಭಿಮಾನಕ್ಕೆ ಕಾರಣ. ರೇಷ್ಮೆ ಜೀರು ಸೀರೆ ಬಿಟ್ಟಿರ್ತಾರೆ, ರೇಷ್ಮೆ ಸೀರೆ ಭಾರಿ ಕೇರ್ಫುಲ್ ಆಗಿರ್ತವೆ, ಹುಷಾರು ಬಿಡೋದು. ಬರೀ ಸೀರೆ ಪರವಾಗಿಲ್ಲ, ಸ್ಪೇರ್ ಇದ್ದಾಗ ಇನ್ನೂ ಯೋಚನೆ ಇಲ್ಲ. ಅಲ್ಲಿ ವಸ್ತು ಪ್ರಶಸ್ತ ಆಗ್ತಾ ಹೋದಂತೆ ನಮಗೇನೋ ಭಾರಿ ಗೌರವ ಅನಿಸುತ್ತೆ, ನಿಜ. ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಅಲ್ಲ, ಜವಾಬ್ದಾರಿ ಜಾಸ್ತಿ. ಅದು ದೊಡ್ಡದು ಬೇಲಿ ಪೋಸ್ಟ್ಗೆ ಹೋದಾಗೆಲ್ಲ ಏನಾಗ ಸಂಬಳ ಜಾಸ್ತಿ, ಪ್ಲಸ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತಲ್ಲ ಆ ಟೈಪ್. ಅದಕ್ಕೆ ಶೀರವಸನ ಇದ್ರೆ ಏನಾಗುತ್ತಾಗ, ಯಾರು ಇದ್ರೂ ಯೋಚನೆ ಇಲ್ಲ, ಉಯ್ದವರಿಗೆ ಲಾಸು, ಇವರಿಗೇನು ಲಾಸ್ ಇಲ್ಲ. ಯಾಗೂ ಬಿಸಾಕ್ತಿದ್ದೆ ಅವ್ರು ಹೋಯ್ದೆ ಬಿಡು, ಒಂದು ಕಸ ಮನೆ ಮುಂದೆ ಹಾಕಿ ಎಲ್ಲ ಒತ್ಕೊಂಡು ಎಷ್ಟು ಖುಷಿ ಆಗುತ್ತೆ. ದಿವಸ ರಾತ್ರಿ ಹಾಕೋದು ಬೆಳಿಗ್ಗೆ ಹೋಯ್ತಿರೋದು ಕಸನ, ದಿವಸ ಹಾಕ್ತಿರ್ತಾರೆ. ಒಯ್ದ ಹೋದ್ರೆ ಪಜೀತಿ ಆಗುತ್ತೆ ಅಷ್ಟೇ. ಆ ಥರ ಶೀರವಸನ ಇದ್ರೆ ಅಭಿಮಾನ ಬರೋದಿಲ್ಲ. ಅಭಿಮಾನ ಬಿಡೋದು ಮುಖ್ಯ ಉದ್ದೇಶ. ಅದಕ್ಕೆ ಯಾವಾಗ ಏನು ಮಾಡ್ಬೇಕು ನಾವೀಗ? ಅದು ಕಂಟಿನ್ಯೂ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಅಭಿಮಾನ ಬಿಡಬೇಕಂತ ಬಾಯಲ್ಲಿ ಹೇಳೋದು, ಅಭಿಮಾನ ಜಾಸ್ತಿ ಬರ ಮಾಡ್ಕೊಳ್ಳೋದು. ಅದಕ್ಕೇನು ಮಾಡಬೇಕಾಗ? ಅಭಿಮಾನ ಬಿಡಬೇಕು ಅಂತ ಹೇಳಿದ ಮೇಲೆ ಅಭಿಮಾನ ಬಿಡಲಿಕ್ಕೆ ಸುಲಭ ಆಗೋದು ಯಾವ ರೀತಿ ಇರುತ್ತಲ್ಲ, ಆ ರೀತಿನೇ ಮಾಡ್ತಾ ಹೋಗ್ಬೇಕಾಗ. ಅವಾಗ ಏನಾಗುತ್ತಾಗ ಬಲಬೇಕು, ಸಾಧನೆ ಮಾಡಲಿಕ್ಕೆ ಬರೋದು. ಇಲ್ಲದೆ ಹೋದರೆ ಡಬಲ್ ಇದು ಅರ್ಜೆಂಟ್ ವಸ್ತ್ರ ಬಿಡೋಕ್ಕೆ ಹೇಗಿರಬೇಕು? ತಕ್ಷಣ ಬೆಂಕಿ ಹೆಚ್ಚಿದ ಮನೆಯೊಳಗೆ ಅವಾಗ ಎಂಥ ವಸ್ತ್ರ ಇರಬೇಕು, ಹೊತ್ಕೊಂಡಿದ್ರೆ ಹತ್ತಿರ ತಕ್ಷಣ ಬಿಸಾಕಾಗಿರ್ಬೇಕು. ಗೊತ್ತಾಯ್ತಿಲ್ಲ, ಇವ್ರು ಶೂಸ್ ಟೈ ಕಟ್ಕೊಂಡು ಬಿಚ್ಚ ಹೊತ್ತಿಗೆ ಏನಾಗಿರ್ತಾನೆ, ಪೀಸ್ ಪೀಸ್ ಸುಟ್ಟು ಬೂದಿ ಆಗಿಬಿಟ್ಟಿರ್ತಾರೆ, ತಕ್ಷಣ ತೆಗಿಯಾಗಿರ್ಬೇಕು. ಆ ದೃಷ್ಟಿಯಿಂದ ಅದರ ಬೆನಿಫಿಟ್ ಜಾಸ್ತಿ ಇರುತ್ತೆ. ಮಿನಿಮಮ್ ಇಂಥ ವಸ್ತ್ರ ಮಡಿ ವಸ್ತ್ರಗಳಲ್ಲಿ ಸಾಮಾನ್ಯ ಹೇಗಿರುತ್ತೆ, ಹೊಲದೇ ಇರಬಾರ್ದು, ಹೊಲ್ದು ಬಿಟ್ಟರೆ ಮೈಗೆ ಅಂತ ಕರೆದು ಬಿಡ್ತಾರೆ, ಹೊಲ್ತಾರೆ ಗಡ್ಡು ಜಾಸ್ತಿ ಆಗುತ್ತೆ ಇದನ್ನಾಗುತ್ತೆ. ಹಾಗಿದ್ರೆ ಹಾಗೆ ತೆಗಿಬಹುದು. ಆದಷ್ಟಿನ ವಸ್ತ್ರ ನಮ್ಮ ವಸ್ತ್ರ ಉಡೋ ಕಾನ್ಸೆಪ್ಟಲ್ಲಿ ಏನಿದೆ ಅಂತ ಕೇಳಿದರೆ, ಆದಷ್ಟು ಡಿಟ್ಯಾಚಬಲ್, ಬರಬೇಗ ಡಿಟ್ಯಾಚ್ ಮಾಡೋಕ್ಕೆ ಬರಬೇಕು. ಅದು ದೇಹ ಬಿಡೋದಕ್ಕೊಂದು ವ್ಯವಸ್ಥೆ ಇದ್ದಾಗಿರುತ್ತೆ. ಅವರಿಗೆ ಕಳಿಸ್ಬಿಟ್ರು, ಫಾರಿನರ್ಸ್ ಏನು ಕಲಿಸ್ಬಿಟ್ರು, ಆದಷ್ಟು ಟೈಟ್ ಇರಬೇಕು. ಆ ಥರ ಕಲಿಸಿ ಅಂದರೆ ದೇಹ ಬಂದ ಜಾಸ್ತಿ ಆಗುತ್ತದೆ. ಬಂದ ಜಾಸ್ತಿ ಮಾಡೋ ಅಭ್ಯಾಸ ಬರೋದು ಒಂದೇ, ಬಂದ ಪರಿಹಾರ ಆಗೋ ಅಭ್ಯಾಸ ಕೊಡಬೇಕು. ಅದನ್ನೆಲ್ಲ ಈ ರೀತಿ ಅರ್ಥ ಬರೆಯೋದು ವೈಶಿಷ್ಟ್ಯ. ಬಿಟ್ಟಿದ್ದಿರ್ತೀವಿ, ಯಾವುದನ್ನು ಕೂಡ ಏನು ಮಾಡೋದಿಲ್ಲ, ಬರೀ ಹೊರಗೆ ನೋಡೋದು. ಆದಷ್ಟು ಡೀಪಾಗಿ ಹೊರಕ್ಕೆ ಏನು ಮಾಡ್ತಾರೆ ಅಲ್ಲಿಗೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿಯತಾಂ ಕಮಲ. ನಾಡಿದ್ದು ಪಾಠ ಇರಲ್ಲ, ನಾಡೆ ಪಾಠ ಇರಲ್ಲ, ನಾಡಿದ್ದೆ. ಸರ್ವೇಂದ್ರಿಯ ಪ್ರೇರಕೇಣ.